ശ്രീഗുരുഭ്യോ നമഃ. ഹരിഹി ഓം. അജ്ഞാനതിമിരച്ഛേദം ബുദ്ധിസമ്പത്പദായകം വിജ്ഞാനവിമലം ശാന്തം വിജയാർഖ്യഗുരും ഭജേ. ശ്രീഗുരുഭ്യോ നമഃ. ഹരിഹി ഓം. ಮುಂದೆ ಹೇಳುತ್ತಾರೆ, ತಂತು ತಾತನ್ನ 71. ಕಂತು ತಾತನ್ನ ಭಜಕರ ಆನಂದ ಬನಧಿಯೊಳು ಸಂತತ ಮಗ್ನರಾಗಿ ಇಪ್ಪರಯ್ಯ. ಭಗವಂತನ ಚಿಂತನೆ ಮಾಡತಕ್ಕಂಥವರೆಲ್ಲ ಕೂಡ ಹೇಗಿರ್ತಾರಪ್ಪ ಅಂದರೆ, ಸಂತತ ಆನಂದ ವನಧಿಯೊಳು ಮಗ್ನರಾಗಿ ಇಪ್ಪರು. ಆದರೆ ನಾವಂತೂ ಈಗ ಯಾವಾಗೂ ಯಾವುದೋ ಒಂದು ತೊಂದರೆಗಳು, ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆ, ಆನಂದದಲ್ಲಿ ನಾವು ಮಗ್ನರಾಗಿ ಇಲ್ಲ. ಅಂದರೆ ಕಂತು ತಾತನ್ನ ಭಜನೆ ನಮಗೆ ಗೊತ್ತಿಲ್ಲ ಅಂತ ಅರ್ಥ ಆಯಿತು. ಅರ್ಥ ಹಿಂದೆ ಹೇಳಿದ್ರು ಏನಂತ, ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಭಗವಂತನ ಚಿಂತನೆ ಯಾರಿಗೆ ಬರುತ್ತೆ ಅವರು ಮಾತ್ರ ಸಂತೋಷವಾಗಿರಲಿಕ್ಕೆ ಸಾಧ್ಯ. ನಿಂತಲ್ಲಿ ಆ 69ನೆಯ ಇದನ್ನು ಹೇಳುತ್ತಾರೆ, ನಿಂತಲ್ಲಿ ಕುಳಿತಲ್ಲಿ ಪಂಕ್ತಿ ಸಾಗಿದಲ್ಲಿ ಪಂಥದಲ್ಲಿ ಏಕಾಂತದಲ್ಲಿ ಕಾಂತೆಯ ಸಂಗಡದಲ್ಲಿ ಕೊನೆಗೆ ಸಂತರ ಬಳಿಯಲ್ಲಿ ತಂತಿನಲ್ಲಿ ವನಾಂತರದಲ್ಲಿ ವಂತು ವಂತು ವಂಶಗಳಲ್ಲಿ ಪಂಥ ಮಾಡುವಲ್ಲಿ ಭ್ರಾಂತಿಯಲ್ಲಿರಲಿ ನಿಶ್ವಾಂತದಲ್ಲಿ ಚಿಂತೆಯೊಳಿರಲಿ ನಿಶ್ಚಿಂತೆಯಲ್ಲಿರಲಿ ಎಂತಾದರೂ ಮನದಂತಿರಲಿ ಸಂತತ ಹರಿಪಾದಕ್ರಾಂತನಾಗಿ ತನ್ನ ಸಂತರಿಸುವನ ನಿರಂತರದಲ್ಲಿ ಅಂತರಂಗದೊಳಿತು ಅಂತರ ಮುಖನಾಗಿ ಸಂತತ ಪಾಡುವ ಅಂತಿಜಗೆ ಭಯ ಎಂತುಂಟೋ ಕೇಳಿರೋ. ಅಂತು ಬಲ್ಲವರು ಕೌಂತೆಯ ಸಹಾಯ ವಿಜಯ ವಿಠಲ ನಂದ್ರಿ ಚಿಂತೆ ಮಾಡುವ ಕುಲವಂತಗೆ ಭಯವೇ. ಒಟ್ಟಾರೆ ಏನ್ ತಿಳಿಸಿಕೊಟ್ರು ಅಂದ್ರೆ ಹೇಳ್ತಾರೆ, ಸತತ ಹರಿಯ ಸ್ಮರಣೆ. ಹೇಗದು ಅಂದ್ರೆ, ಬರೀ ರಾಮ 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 ಅಂದ್ರೆ ಸಾಲದು, ಅವನನ್ನ ನಮ್ಮ ಇಂದ್ರಿಯಗಳಲ್ಲಿ ಚಿಂತನೆ, ಪದಾರ್ಥಗಳಲ್ಲೂ ಚಿಂತನೆ, ಇಂದ್ರಿಯಗಳ ವ್ಯಾಪಾರದಲ್ಲೂ ಚಿಂತನೆ ಸತತ ಮಾಡುತ್ತಾ ಬಂದರೆ ಆ ಇಂದ್ರಿಯಗಳಲ್ಲಿ ಶರೀರದಲ್ಲಿ ಭಗವಂತ ನಿಂತು ನಮಗಾಗಿ ಸತತ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರಂತೂ ಬರುತ್ತಲ್ವಾ. ಅದು ಬಂದಾಗ ನಮ್ಮಿಂದ ಏನೂ ಪ್ರಯೋಜನ ಇಲ್ಲದೆ ನಮಗಾಗಿ ಸತತ ಒದ್ದಾಡುವ ಏಕೈಕ ವ್ಯಕ್ತಿ ಅಂತ ಭಗವಂತನ ಪರಿಚಯ ಆಗುತ್ತಲ್ವ, ಆವಾಗ ಭಗವಂತನ ಚಿಂತೆಯಿಂದ ಆನಂದ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಕಂತು ತಾತನ್ನ ಭಜಕರು ಆನಂದ ವನದಿಯೊಳು ಸಂತತ ಮಗ್ನರಾಗಿ ಇಬ್ಬರಯ್ಯ. ಅವ್ರು ಹೇಗಿರ್ತಾರೆ, ಯಾಕಷ್ಟು ಆನಂದ ಅವರಿಗೆ, ಅಲ್ಲೇ ಹೇಳ್ತಾರೆ ನೋಡಿ, ನಿಂತಲ್ಲಿ ಕುಳಿತಲ್ಲಿ ನಾನಾ ವ್ಯಾಪಾರದಲ್ಲಿ ಚಿಂತಿಸುವರು ಹರಿಯ ವ್ಯಾಪ್ತಿಯನ್ನು. ನಿಂತರು ಕೂತರು ನಾನಾ ವ್ಯಾಪಾರದಲ್ಲಿ, ಹರೇ ನೀ ಮಾಡಿಸಿದೀಯಾ ನೀ ಮಾಡಿಸ್ತಾ ಇದೀಯಾ ಅಂತ ನಮ್ಮ ಸುತ್ತೂ ಇರುವ ವಿರಾಟ್ ರೂಪಿಯನ್ನ ಸತತ ನೆನೆಯುತ್ತಾರೆ. ಅಂತರಂಗದಲ್ಲಿ ಅಜ್ಞಾತ ಕಾಲದಲ್ಲಿ ಇಲ್ಲಿ ಹೇಳುತ್ತಾರೆ, ಅಂತುವಿಲ್ಲದೆ ನಿಸಂಗದಲ್ಲಿ ಎಂತು ಕೇಳಲಿ ಅವರ ಉತ್ಕೃಷ್ಟ ಸೌಭಾಗ್ಯ ಅನಂತ ಕಲ್ಪಕ್ಕೆ ಲೇಷ ಕಡಿಮೆ ಇಲ್ಲ. ಆ ಏಕಾಂತ ಭಜಕರಿದ್ದಾರಲ್ಲ ಭಗವಂತನ ಚಿಂತನೆ ಮಾಡತಕ್ಕಂಥವರು, ಅವರು ಹೇಗಿರ್ತಾರೆ, ಅಂತರಂಗದಲ್ಲಿ ಹರಿಯ ವ್ಯಾಪ್ತಿಯನ್ನ ಸತತ ಚಿಂತನೆ ಮಾಡುತ್ತಾರಂತೆ. ಅಷ್ಟೇ ಅಲ್ಲ, ಅಜ್ಞಾತ ಕಾಲದಲ್ಲಿ, ಅಜ್ಞಾತ ಕಾಲದಲ್ಲಿ ಅಂತುವಿಲ್ಲದೆ ನಿಸ್ಸಂಗದಿ. ಭಗವಂತನನ್ನು ಚೆನ್ನಾಗಿ ಅವರಿಗೆಷ್ಟು ಗೊತ್ತಾಗಬೇಕೋ ತಿಳ್ಕೊಂಡಿರ್ತಾರೆ. ಅಂಥವರಿಗೂ ಕೂಡ ಕೆಲವೊಮ್ಮೆ ಅಜ್ಞಾತ ಕಾಲ ಅಂತ ಬರುತ್ತೆ. ಅಂದರೆ ಎರಡು ರೀತಿಯ ಅಜ್ಞಾತ ಕಾಲ: ತಾವು ಜಗತ್ತಿಗೆ ಅಜ್ಞಾತರಾಗಿರುವ ಕಾಲ ಅಜ್ಞಾತ ಕಾಲ, ಅಥವಾ ದೇವರು ಅವರಿಗೆ ಅಜ್ಞಾತನಾಗಿರುವ ಕಾಲ ಅಜ್ಞಾತ ಕಾಲ. ಅಂದರೆ ದೇವರು ಯಾವಾಗ ಚೂರೇ ಗೊತ್ತಾಗಿ ಸಾಕಪ್ಪ ಅನಿಸಿದರೆ ಅವನಲ್ಲೇ ಮನಸ್ಸಿಟ್ಟಿರ್ತಾರೆ, ಹೆಚ್ಚಿಗೆ ತಂಟೆಗೆ ಹೋಗಲ್ಲ, ತಂಪಾಡಿಗೆ ತಾವಿರ್ತಾರೆ. ಅಥವಾ ಒಳಗೆ ವಿಶೇಷ ಜ್ಞಾನ ಬಂತ, ಹೊರಗೆ ಏನೂ ಕಾಣದೆ ಚೆನ್ನಾಗಿರ್ತಾರೆ. ಹೇಳುತ್ತಾರೆ, ಎಂತು ಪೇಳಲಿ ಅವರ ಉತ್ಕೃಷ್ಟ ಸೌಭಾಗ್ಯ. ಆ ಭಗವಂತನ ಭಜಕರ ಸೌಭಾಗ್ಯ ಅಂತಹದ್ದು ಅಂದರೆ ಅನಂತ ಕಲ್ಪ ಕೆಲೇಶ ಕಡಿಮೆ ಇಲ್ಲ. ಆ ಏಕಾಂತ ಭಕ್ತರಾಗಿರತಕ್ಕಂಥವ್ರು ಗುರುಗಳ ಅನುಗ್ರಹದಿಂದ ಅವರಿಗೆ ಅನಂತ ಕಲ್ಪ ಆದರೂ ಕೂಡ ಚೂರು ಕಡಿಮೆ ಆಗುವುದಿಲ್ಲ. ಸಂತಾಪವೆಂಬುದೇ ಮುಟ್ಟಲಂಜುವುದು, ಏಕಾಂತಿಗಳಾಗಿ ಸಂಚರಿಸುವರು. ಅವ್ರು ಹೇಗಿರ್ತಾರೆ ಅಂದರೆ ಅವರ ಮನಸ್ಸಿಗೆ ಸಂತಾಪವೇ ಬರಲ್ಲ. ಯಾಕೆ ಬರಲ್ಲ ಅಂದರೆ ಸಂತಾಪಕ್ಕೆ ಕಾರಣವಾದ ಎರಡು, ಒಂದು ಜಡ, ಒಂದು ಚೇತನ. ಅದೆರಡಕ್ಕೂ ದೂರ ಇರ್ತಾರೆ, ಏಕಾಂತದಲ್ಲೇ ಇರ್ತಾರೆ, ಇನ್ನು ತೊಂದರೆಗೆ ಆಸ್ಪದವೇ ಇಲ್ಲ. ನಾವು ಎಲ್ಲ ಕಟ್ಕೊಂಡಿರ್ತೀವಿ, ಎಲ್ಲರನ್ನ ಕಟ್ಕೊಂಡಿರ್ತೀವಿ, ಪದಾರ್ಥಗಳನ್ನ ವ್ಯಕ್ತಿಗಳನ್ನ ಕಟ್ಟಿಕೊಂಡಿರ್ತೀವಿ. ಪದಾರ್ಥ ದೂರ ಆದರೂ ದುಃಖ, ವ್ಯಕ್ತಿಗಳು ದೂರ ಆದರೂ ದುಃಖ. ನಮಗೆ ದುಃಖ ಕಟ್ಟಿಟ್ಟ ಬುತ್ತಿಗೆ. ಯಾಕೆ? ಪದಾರ್ಥಗಳಾಗಲಿ ವ್ಯಕ್ತಿಗಳಾಗಲಿ ಯಾವಾಗಾದರೂ ದೂರ ಆಗೋದೇ ಸತ್ಯ, ಯಾವಾಗಾದರೂ ದೂರ ಆಗೋದೇ ಸತ್ಯ. ಅದು ಒಪ್ಪಲಿಕ್ಕೆ ಮನಸ್ಸು ತಯಾರಿಲ್ಲ ಅಂಬುದು ಸತ್ಯ. ಒಪ್ಪಲಿಕ್ಕೂ ಮನಸ್ಸು ತಯಾರಿಲ್ಲ. ಏ ಇಲ್ಲಪ್ಪ ನೋಡಿ, ಯಾವಾಗನ್ನಾಗ್ಲಿ ಯಾರು ಹೋಗಲ್ಲ, ಎಲ್ಲರೂ ಹೋಗ್ತಾರಲ್ವಾ. ಆದರೆ ಏನಾದರೂ ಬಂದರೆ, ಏ ನಾನು ಹೋಗ್ತೀನಿ ಅಂದರೆ, ಚೇ ಹಂಗನ್ಬೇಡ, ದೋಷ ಇಲ್ಲ ಅಂತ ಹೇಳು. ನಾನಾ ರೀತಿ ಯಾಕೆ ಹೋಗಲ್ವಾ, ಹೋಗ್ತೀನಿ ಅಂದ್ಕೊಂಡು ಹೋಗ್ಬಿಡ್ತಾರ, ಏನೂ ಇಲ್ಲ. ಎಷ್ಟು ಭ್ರಾಂತಿ, ಎಲ್ಲಿ ಬಿಟ್ಟು ಹೋಗ್ತಾರೋ ಅಂತ ದುಃಖ ದಾಟ. ಅದವ್ರಿಗಿಲ್ಲ. ಯಾಕೆ? ಎರಡು ಕಾರಣ. ಏಕಾಂತಿಗಳಾಗಿ ಸಂಚರಿಸುವರು. ಇನ್ನೊಂದು, ಅವರು ಎಲ್ಲರಿಗೆ ದೂರವಾಗಿ ಏಕಾಂತಿಗಳಾಗಿರ್ತಾರೆ, ಅದಕ್ಕೆ ಅವರಿಗಿಲ್ಲ. ನಾವು ಕಟ್ಕೊಂಡಿರ್ತೀವಲ್ಲ ಅಂದರೆ ಅವರು ಸುತ್ತು ಎಷ್ಟು ಜನ ಇದ್ರೂ ಕೂಡ ಏಕಾಂತಿಗಳಾಗಿರ್ತಾರೆ. ಅಂದರೆ ಸುತ್ತಿರುವ ಪದಾರ್ಥಗಳನ್ನ, ವ್ಯಕ್ತಿಗಳನ್ನ, ಕೊನೆಗೆ ತಮ್ಮನ್ನ ಶ್ರೀಹರಿಯ ಅಧೀನ ಅಂತ ತಿಳಿದಿರ್ತಾರೆ. ಶ್ರೀಹರಿಯ ಅಧೀನ ಇದನ್ನ ಯಾವುದೋ ಅಲ್ಲ, ಇದು ಭಗವಂತನ ಉಪಾಸನಾ ಅಂದ್ರೆ ಏನು ಅಂತ ಸಾರೋದ್ಧಾರಕಾರರು ಬಿಡಿಸ್ತಾರೆ. ಬಿಂಬೋಪಾಸನ ಅಂದ್ರೆ ಏನು? ಆತ್ಮೀಯ ವಸ್ತು ಸಮರ್ಪಣ, ಭಗವಂತನ ಅಧೀನ ಚಿಂತನ ಉಪಾಸನ. ಆತ್ಮೀಯ ಅಂದರೆ ತನಗೆ ಸಂಬಂಧಪಟ್ಟ ವಸ್ತುಗಳು, ತನಗೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲ ಭಗವದ್ ಅಧೀನ ಅಂತ ತಿಳಿಯೋದೇ ಆತ್ಮೀಯ ಉಪಾಸನ ಸಮರ್ಪಣ. ಇನ್ನು ಆತ್ಮಸಮರ್ಪಣ ಅಂದರೆ ನಾನು, ನನ್ನ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ ಶ್ರೀಹರಿಯ ಅಧೀನ ಅಂತ ತಿಳಿಯೋದೇ, ಸತತ ತಿಳಿಯೋದೇ ಶ್ರೀಹರಿಯ ಉಪಾಸನ. ಈ ರೀತಿ ತಿಳಿದ್ರೆ ಸುಲಭ ಪರವಾಗಿಲ್ಲ. ನಾನು ದೇವರ ಅಧೀನ, ನಮ್ಮವ್ರ ದೇವರ ಅಧೀನ ಚೆನ್ನಾಗಿದೆ, ಮನಸ್ಸು ಅಷ್ಟೇನು ಇದನ್ಸಲ್ಲ, ಅರ್ಥ ಗೊತ್ತಿಲ್ಲಲ್ಲ. ಯಾವಾಗಾದರೆ ಸುತ್ತಿರುವ ಪದಾರ್ಥಗಳು ನೋಡಿದಾಗೆಲ್ಲ ದೇವರ ಅಧೀನ ಅಂದರೆ ಇದು ಯಾವಾಗಾದರೂ ದೇವರು ತೆಗಿಬಹುದು, ಇವಾಗ ಕೊಟ್ಟಿದ್ದಾನೆ, ಯಾವಾಗಾದರೂ ಹೋಗ್ಬೋದು ಅಂತ ಮೆಂಟಲ್ಲಿ ಪ್ರಿಪೇರ್ ಆಗೋದೇ ಉಪಾಸನ. ಹಾಗೆ ನಾನಾದರೂ ನಮ್ಮವರಾದರೂ ಒಬ್ಬರಿಗೊಬ್ಬರು ಯಾವಾಗಾದರೂ ಬಿಟ್ಟು ಹೋಗಲಿಕ್ಕೆ ಸಿದ್ಧ ಆಗಿರಬೇಕು. ಇನ್ನ ಬಿಟ್ಟು ಹೋಗೋದು ಅಂದರೆ ಮೇಲಕ್ಕೆ ಹೋಗೋದು ಮಾತ್ರ ಅಲ್ಲ, ಈಗ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಇವತ್ತು ಚೆನ್ನಾಗಿರಬಹುದು, ನಾಳೆ ಮುಖ ತಿರುಗಿಸಿಕೊಂಡು ಹೋಗಬಹುದು. ಎಲ್ಲದಕ್ಕೂ ಅವರು ಚೆನ್ನಾಗಿರುವ ಕಾಲಕ್ಕೆ ಮೆಂಟಲ್ಲಿ ಪ್ರಿಪೇರ್ ಆಗ್ತಾ ಬಂದರೆ ಚೆನ್ನಾಗಿರುತ್ತೆ. ಅದನ್ನೇ ಉಪಾಸನ ಅಂತ ಕರೀತಾ ಇದ್ದಾರೆ ಅಲ್ವಾ? ಅಮ್ಮ ಆ ಹೌದು, ಆತ್ಮ ಅಂದ್ರೆ ಜೀವ, ಆತ್ಮ ಅಂದ್ರೆ ದೇವ, ಆತ್ಮ ಅಂದ್ರೆ ಮನಸ್ಸು, ಆಯಾ ಸಂದರ್ಭಕ್ಕೆ ತಕ್ಕಂತೆ ಅರ್ಥ. ಅದಕ್ಕೆ ಅವರಿಗೆ ಸಂತ ಏನು ಕಂತು ತಾತ, ಕಂತು ಪಿತ, ತಾತ ಅಂದ್ರೆ ಪಿತ, ಕಂತು, ಕಂತು ಅಂದ್ರೆ ಮನ್ಮಥ, ಮನ್ಮಥ ಜನಕ ಸ್ವಾಮಿ. ಇಲ್ಲಿ ಹೇಳ್ತಾರೆ ಸಂತಾಪವೆಂಬುದೇ ಮುಟ್ಟಲಂಜುವುದು ಏಕಾಂತಿಗಳಾಗಿ ಸಂಚರಿಸುವರು. ಅಲ್ಲಿ ಒಂದಿದೆ, ಈಗ ನಮ್ಮ ಸುತ್ತು ಇರುವಂತಹ ವ್ಯಕ್ತಿಗಳನ್ನ ದೇವರ ಅಧೀನ ಅಂತ ಚಿಂತನೆ ಮಾಡುವ ಕಾಲಕ್ಕೆ ಇವರು ಎಂದಾದರೂ ದೂರಾಗೋರೆ 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 ಅಂತ ಚಿಂತನೆ ಮಾಡ್ತಾ ಇದ್ರೆ ಚೂರು ದುಃಖ ಬರುತ್ತಲ್ಲ, ಅಯ್ಯೋ 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 ಆಹಾ ಚೂರು ಒಳಗೆ ಬೇರೆ ಹೋಗ್ರಿ ಅಂತಾರೆ. ಸ್ವಾಮಿ ಈ ಗೊಂಬೆಗಳನ್ನಿಟ್ಟು ಇವರ ಮೂಲಕ ಅಭಿಮಾನ ತೋರ್ತಾ ಇದ್ದಾನೆ. ಈಗ ಈ ಗೊಂಬೆಗಳ ಮೂಲಕ ಅಭಿಮಾನ ತೋರ್ತಾ ಇದ್ದಾನೆ. ಅವರನ್ನ ಸರಿಸಿದರೆ ಅವನೇ ಅಭಿಮಾನ ತೋರುತ್ತಾನೆ. ಅವನೇ ಇವರ ಮೂಲಕ ಅಭಿಮಾನ ತೋರಿದವ ಅಂತ ಎಂದಿಗೆ ನಮಗೆ ತಲೆಗೆ ಬರುತ್ತೋ ಇವರನ್ನ ಸರಿಸಿದರೂ ಅವನಂತೂ ಬಿಡಲಲ್ಲ. ಅದರಿಂದ ಅವನು ನಮ್ಮ ಮೇಲೆ ಅಭಿಮಾನ ತೋರುತ್ತಾನೆ, ಅದು ಖಚಿತ. ಅದಕ್ಕೆ ಭಗವಂತ ಯಾವಾಗಲೂ ನನ್ನ ಜೊತೆಗಿದ್ದಾನೆ ಅಂದ್ರೆ ಸಂತಾಪವೇ ಇಲ್ಲ, ಸಂತಾಪವೇ ಇಲ್ಲ. ದೇವರು ನಮಗೆ ಅಭಿಮಾನ ತೋರತಾ ಇದ್ದಾನೆ ಈ ಎಲ್ಲಾ ವ್ಯಕ್ತಿಗಳ ಮೂಲಕ. ಇವರೆಲ್ಲ ಗೊಂಬೆಗಳು, ದೇವರು ಅಭಿಮಾನ ತೋರು ಅಂದ್ರೆ ತೋರ್ತಾರೆ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ ಅಥವಾ ಬಯಲಿಗೆ ಶುರು ಮಾಡುತ್ತಾರೆ. ದೇವರು ಹೇಗಿಟ್ರೆ ಹಾಗಿರ್ತಾರೆ ಇವರೆಲ್ಲ. ಅಂಥ ಕಾಲಕ್ಕೆ ಇವರು ಒಂದೇ ತರ ಸದಾ ಇರಲಿ ಅಂತ ನಾನು ಕೇಳಿಕೊಳ್ಳೋದೇ ತಪ್ಪು. ಬಂತ ಎಲ್ಲಿಗೆ ಬುಡಕ್ಕೆ ಬಂತು, ನಾವು ರಾಯರ ಹತ್ರ ನಿಂತು ಸ್ವಾಮಿ ಇವರೆಲ್ಲರೂ ಚೆನ್ನಾಗಿರಲಿ ಅಂದ್ರೆ ಇವರಿಗೆ ದುಃಖ ಬಾರದಿರಲಿ, ಮೊದಲನೇ ತಪ್ಪು. ಯಾಕೆ ದುಃಖ ಅಂಬೋದು ಬಂದೇ ಬರುತ್ತೆ ಎಲ್ಲರಿಗೆ, ಬರಬಾರದು ಅಂತ ಕೇಳ್ಕೊಳ್ಳೋದು ತಪ್ಪು. ಇವರೆಲ್ಲರೂ ಚೆನ್ನಾಗಿರಲಿ ಅಂದ್ರೆ ಇವ್ರಿಗೆ ದುಃಖ ಬಾರಲಿರಲಿ ಅಂತ ಕೇಳೋದು ತಪ್ಪು. ಇನ್ನ ಇವರೆಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರಲಿ ಅಂದ್ರೆ ನನ್ನ ಜೊತೆಗೆ ಯಾವಾಗಲೂ ಅಭಿಮಾನ ಪಡ್ತಾನೇ ಇರಲಿ, ಅದು ತಪ್ಪು. ಅವರ ಕರ್ಮಾನುಸಾರ ನಮ್ಮ ಕರ್ಮಾನುಸಾರ ಹೇಗಿಟ್ರೆ ಹಾಗಾಡ್ತಾ ಇರ್ತಾರೆ. ಅವಾಗ ಕೇಳಬೇಕಾಗಿದ್ದೇನು, ಸ್ವಾಮಿ ನೀ ಕೊಟ್ಟದ್ದು ಸೌಭಾಗ್ಯ ಹರಿಯೇ, ಒಟ್ಟಾರೆ ಇವನು ಹೇಗಾಡಿದ್ರೇನು, ಒಳಗಿರುವ ನೀನು ಮಾತ್ರ ನನ್ನ ಮೇಲೆ ಸತತ ಅಭಿಮಾನ ತೋರುವವ ಅಂಬ ಎಚ್ಚರ ಕೊಡು ಸಾಕು. ಯಾರು ಇದ್ರೆ ಏನು, ಯಾರು ಬಿಟ್ರೆ ಏನು, ಯಾಕಂದ್ರೆ ಭಗವಂತ ಅವರ ಮೂಲಕ ಅಭಿಮಾನ ತೋರ್ತಾ ಇದ್ದಾನೆ. ಸತ್ಯ, ಸುತ್ತು ಇದ್ದವರ ಮೂಲ ಅಭಿಮಾನಕ್ಕೆ ತೋರ್ತಾ ಇದ್ದಾನೆ, ಕೆಲವರ ಮೂಲಕ ದ್ವೇಷ ತೋರ್ತಾನೆ, ಕೆಲವರ ಮೂಲಕ ಅಸೂಯ ತೋರ್ತಾ ಇದ್ದಾನೆ. ಇದೆಲ್ಲ ನೋಡಿದಾಗ ಸ್ವಾಮಿ ತೋರತಾ ಇದ್ದಾನೆ ಎಂಬ ಟ್ಯಾಬ್ಲೆಟ್ ಹಾಕೊಂಡಿಲ್ವ, ದುಃಖ ಕಟ್ಟಿಟ್ಟ ಬುತ್ತಿ. ಈಗ ಈ ಗೊಂಬೆಗಳು ತೋರಿಸುವ ಅಭಿಮಾನಕ್ಕೆ ಹಿಗ್ಗಿ ಹಿಗ್ಗಿ ನಾವು ಓ ಅಂತಂದುಬಿಟ್ರೆ ನಾಳೆ ಕುಗ್ಗಿ ಕುಗ್ಗಿ ಅಳುವ ಪ್ರಸಂಗ ಖಚಿತವಾಗಿ ಬರುತ್ತೆ. ದೇವ ತೆಗೆದೇ ಬಿಡ್ತಾನವರನ್ನ. ಆದ ಕಾರಣ ಇವೆಲ್ಲ ಸುತ್ತು ಇದ್ದದ್ದೆಲ್ಲ ಕೂಡ ಸ್ವಾಮಿ ನನ್ನ ಸಾಧನೆಗೆ ಕೊಟ್ಟ ಸಹಕಾರಗಳು, ಸಹಕಾರಿಗಳು ಇಷ್ಟೇ. ಅಲ್ಲಿ ನನಗೆ ಎಷ್ಟು ಕಾಲ ಸುತ್ತಿರ್ತಾರೆ ಅವರೊಳಗೆ ದೇವರನ್ನ ಪೂಜಾ ಮಾಡಿ ಹೊರಟು ಹೋಗುವುದೇ ಸತ್ಯ. ಒಟ್ಟಾರೆ ಅವನೊಬ್ಬನೇ 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 ನನಗೆ ಬೇಕಾದವ ಎಂಬ ಈ ಚಿಂತನೆ ಇರುತ್ತೋ ಅವರನ್ನ ಏಕಾಂತಿಗಳು ಅಂತ ಕರೀತಾರೆ. ಏಕ ಅಂತ ಒಬ್ಬನೇ ನನಗಿರುವವ ಅಂತ ಚಿಂತನೆ ಮಾಡುವರು ಏಕಾಂತಿಗಳು. ಅದನ್ನು ಹೇಳ್ತಾರೆ ಏಕಾಂತಿಗಳಾಗಿ ಸಂಚರಿಸುವರು, ಭ್ರಾಂತಿಗೊಳ್ಳರು ನಾನಾ ವಿಪತ್ತು ಬಂದರು. ನಾನಾ ತೊಂದರೆಗಳು ಬಂದರೂ ಕೂಡ ಭ್ರಾಂತಿ ಬರಲ್ಲಂತವರಿಗೆ. ಏನು ಭ್ರಾಂತಿ ಅಂದರೆ ಅಪಾಯ ಇಷ್ಟು ಬಂತಲ್ಲ ಎಂದೂ ಇಲ್ಲ, ಅಷ್ಟೇ ಅಲ್ಲ ಇನ್ನೊಂದು ಭ್ರಾಂತಿ ಯಾವುದು, ದೇವ ನನಗೆ ಇಷ್ಟು ಕೊಟ್ಬಿಟ್ಟ ಅಯ್ಯೋ ಅಂತ ಭ್ರಾಂತಿ ಬರಲ್ಲಂತೆ. ದೇವ ನನಗೆ ಒಳ್ಳೆದಕ್ಕಾಗೆ ಈ ತೊಂದರೆ ಕೊಟ್ಟ, ಒಳ್ಳೆದಕ್ಕಾಗೆ ಈ ತೊಂದರೆ ಕೊಟ್ಟ, ಸ್ವಾಮಿ ಕೊಟ್ಟ. ಇದಕ್ಕೆ ಮುಖ್ಯ ಸೂತ್ರ ಪ್ರಾಣೇಶದಾಸರು ಬಹಳ ಚೆನ್ನಾಗಿ ಕೊಡ್ತಾರೆ. ಅದು ಬಾಯಿಯಲ್ಲಿ ಸದಾ ಇದ್ದರೆ ನಮ್ಮಷ್ಟು ಸುಖವಾಗಿರೋರು ಇನ್ಯಾರಿಲ್ಲ. ಹಾನಿ ಲಾಭ ಕ್ಲೇಶ ಮೋದ, ಇಷ್ಟು ತಾನೇ ನಮ್ಮಲ್ಲಿರೋದು? ಹಾನಿ ಲಾಭ ಕ್ಲೇಶ ಮೋದ. ಏನು ಆವ ಕ್ಷಣಕ್ಕೆ ಒದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ದೇವರೇ ಕೊಟ್ಟರೆಂಬ ಸುಮತಿ ಅಷ್ಟು ಇದೆ ನಮಗಿದೆ ಇವಾಗ. ದೇವರೇ ಕೊಟ್ಟರು ಅಂತ ಅದಕ್ಕೆ ಜಗಳ ಆಡ್ತಾ ಇರ್ತೀವಿ, ದೇವರು ಸರಿ ಯಾಕೆ ಕೊಟ್ಟೆ ಯಾಕೆ ಕೊಟ್ಟೆ ಅಂತ. ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಇಲ್ಲ. ಕೈ ಕಡದ ಸ್ವಾಮಿ ಒಳ್ಳೆಯದಕ್ಕೆ ಮಾಡಿದ್ವಿ ಹರಿಯೇ ಬರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಬಂದರೂ ಏನು ಬಂದರೂ ಸ್ವಾಮಿ ನಮಗೆ ಒಳ್ಳೆಯದೇ ಮಾಡುತ್ತಾ ಇದ್ದಾನೆ, ಕೆಟ್ಟದೆಂದು ಮಾಡೋದೇ ಇಲ್ಲ ಎಂಬ ಎಚ್ಚರವಂತ. ಅವಾಗೆ ಭ್ರಾಂತಿಗೊಳ್ಳರು, ನಾನಾ ವಿಪತ್ತು ಬಂದರು. ಹೇಗಿರ್ತಾರೆ ವಿಪತ್ತು ಬಂದಾಗ? ಸಂತೋಷದಲ್ಲಿಪ್ಪರು ಭಯವಿಲ್ಲದೆ. ಆ ವಿಪತ್ತುಗಳೆಲ್ಲ ಬರ್ತಾ ಇದ್ರೆ ಅಯ್ಯೋ ತೊಂದರೆ ಬಂತು ಬಂತು ಅಂತ ಆಲೋಚನೆ ನೋಡಿ. ಇವಾಗ ಮನಸ್ಸಿನ ಆಲೋಚನಾ ವಿಧಾನವೇ ಪ್ರಧಾನವಾದ್ದು, ಆಲೋಚನಾ ವಿಧಾನವೇ ಪ್ರಧಾನವಾದ್ದು. ನಾವು ತೊಂದರೆ ಬಂತು ಬಂತು ಅಂತ ಆಲೋಚನೆ ಮಾಡಿದರೆ ಬಹಳ ದುಃಖ. ಆ ತೊಂದರೆ ಬಂದಾಗ ದೇವರೇ ಕೊಟ್ಟ ಕೊಟ್ಟ ಒಳ್ಳೆದಕ್ಕೆ ಅಂದಾಗ ದುಃಖವೇ ಇಲ್ಲ. ಹೌದ್ ತಾನೆ? ಯಾರೋ ಬಂದರೂ ಕೈ ಕಡಿದ್ರು, ಯಾರೋ ಬಂದರೂ ಕೈ ಕಡಿದ್ರು ದುಃಖ ದುಃಖ. ಕೈ ಕಡದಕ್ಕಿಂತ ಕೈ ಹೋದದ್ದಕ್ಕಿಂತ ಅವರು ಕಡಿದ್ರು ಎಂಬ ದುಃಖ ಜಾಸ್ತಿ ಇರುತ್ತೆ. ಆದರೆ ಅದೇ ಡಾಕ್ಟರ್ ತೆಗೆದುಬಿಟ್ರೆ ದುಃಖ ಇಲ್ಲ. ಕೈ ಇಬ್ಬರೂ ಕಡದದ್ದೇ, ಅವನು ಕಡದ ಡಾಕ್ಟರು ಕಡಿದ್ರು, ಮತ್ತು ಡಾಕ್ಟರ್ ಕಡಿದ್ರೆ ಸಂತೋಷವಾಗಿ ಫೀಸ್ ಕೊಟ್ಟು ಮತ್ತೆ ಬರ್ತೀವಿ. ಅಯ್ಯ ಕೈ ಕೈ ಕಳಿಸ್ಕೊಂಡೆ ಹೌದಲ್ವಾ? ಶುಗರ್ ಇದ್ದವರು ಕೈ ತೆಗಿಬೇಕು ಅಂತ ತೆಗೆಸ್ಕೊಂಡು ಬರ್ತಾರೆ, ಸುಮ್ಮನೆ ಬರ್ತಾರ? ಹಾ, ಡಾಕ್ಟರ್ ಒಳ್ಳೆದಕ್ಕೆ ಮಾಡಿದ್ದಾರೆ ಎಂಬ ಎಚ್ಚರ ಬಂದ್ರೆ ಕೈ ಕಡಿದ್ರೂ ಸಂತೋಷನೇ, ದುಃಖ ಇಲ್ಲ. ಯಾಕೆ ಮಿಕ್ಕದ್ದೆಲ್ಲ ಉಳಿಯಿತು ಅಂತ ಡಾಕ್ಟರ್ ಹೇಳ್ತಾನೆ. ಈ ಕೈ ತೆಗೆದಂಗಿದ್ರೆ ಇಡೀ ತಲೆ ಕೊಡು ತೆಗಿಬೇಕಾಗಿತ್ತು ಅಂದ್ರೆ ಏನು ಪರವಾಗಿಲ್ಲ ಡಾಕ್ಟರ್, ಒಳ್ಳೆ ಕೆಲಸ ಮಾಡಿದ್ರ ಅಂತ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವರಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀವಿ. ಏನು ಕೈ ಕಡದದ್ದಕ್ಕೆ? ಅದೇ ಇನ್ನೊಬ್ಬ ಕಡದ ಅಂದ್ರೆ ದುಃಖ ದುಃಖ ದುಃಖ, ಕತ್ತಿ ಮಸದು ಕಲ್ಲು ಕಡದು ಅಂತ ಹೇಳ್ತಾರೆ. ನಮ್ಮ ಅರ್ಥ ಮಾಡಿಕೊಂಡ ರೀತಿಯಲ್ಲೇ ನಮ್ಮ ದುಃಖ ಸುಖಗಳು ಕೂತಿವೆ. ಅದಕ್ಕೆ ಭ್ರಾಂತಿಗೊಳ್ಳರು, ನಾನಾ ವಿಪತ್ತು ಬಂದರು, ಸಂತೋಷದಲ್ಲಿಪ್ಪರು ಭಯವಿಲ್ಲದೆ. ಯಾವಾಗಲೂ ದೇವರು ಕೊಟ್ಟ ಅಂದ್ರೆ ಒಳ್ಳೆದಕ್ಕೆ ಕೊಟ್ಟ ಒಳ್ಳೆದಕ್ಕೆ ಕೊಟ್ಟ ಟ್ಯಾಬ್ಲೆಟ್ ಯಾವಾಗಲೂ ಚಪ್ರಸ್ತಾ ಇರ್ತಾರೆ. ಸರಿ, ನಮಗೂ ತೊಂದರೆಗಳು ಬರ್ತಾ ಇವೆ, ನಮಗೂ ಸುಖ ಬರ್ತಾ ಇದೆ. ನಾವು ವ್ಯಕ್ತಿಗಳೇ ಸುಖ ಕೊಡ್ತಾರೆ, ವ್ಯಕ್ತಿಗಳೇ ದುಃಖ ಕೊಡ್ತಾರೆ ಅಂತ ನಿಲ್ತೇವೆ. ಅವರು ಇಲ್ಲ, ಒಳಗೆ ದೇವರೇ ಕೊಡ್ತಾರೆ ಅಂತ ನಿಂತರು. ಸರಿ, ಇಬ್ಬರಿಗೂ ಸುಖ ಬರ್ತಾ ಇದೆ, ಹೋಗ್ತಾ ಇದೆ, ಆಲೋಚನಾ ಧೋರಣೆ ಸಂತೋಷವಾಗಿದ್ದಾರೆ. ಕೆಲಸ ಏನು? ಇಲ್ಲಿ ಬಂದು ಕೂತು ಮಾಡುವ ಕೆಲಸ ಏನು? ಏನು ಆಲೋಚನೆ ಇಂಪಾರ್ಟೆಂಟ್? ಯಾವುದರ ಕುರಿತು ಆಲೋಚನೆ ಮಾಡಬೇಕು? ಬಂದು ಹೋಗೋ ದುಃಖಗಳ ಕುರಿತು ಆಲೋಚನೆ ಮಾಡಬೇಕಾ? ಸುಖಗಳ ಕುರಿತು ಆಲೋಚನೆ ಮಾಡಬೇಕಾ? ಇದು ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ತರಂಗಗಳಂತೆ ಬಂದು ಹೋಗ್ತಾನೇ ಇರುತ್ತೆ ಸಾಯೋ ಪರ್ಯಂತ, ಇವುಗಳ ಕುರಿತು ಆಲೋಚನೆ ಮಾಡಬೇಕಾ? ಬಂದು ನಾವು ನೋಡಿ, ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ? ಹುಟ್ಟಿದಾಗಲಿಂದ ಇಷ್ಟರ ಪರ್ಯಂತ ನಾವು ಮಾಡಿದ್ದೇನು? ಸುಖಕ್ಕಾಗಿ ಪ್ರಯತ್ನ, ಸುಖ ಬರುತ್ತೇನೋ ಅಂತ ಆಸೆ, ಬಂದ ಮೇಲೆ ಸಂತೋಷ, ದುಃಖ ಬರದಂಗಿರ್ಲಿಕ್ಕೆ ಪ್ರಯತ್ನ. ಒಟ್ಟಾರೆ ಇಡೀ ಜೀವನ ಒದ್ದಾಡಿದ್ದು ಯಾಕೆ? ಈ ಬಂದು ಹೋಗುವ ಸುಖ ದುಃಖಗಳ ಕುರಿತು ಆಲೋಚನೆ ಮಾಡುವುದರಲ್ಲೇ ಯಾವಾಗಲೂ ಕಾಲ ಕಳೀತಾ ಇರ್ತೀವಿ. ಮತ್ತೆ ಅವರು ಮಾತ್ರ ಏನ್ ಮಾಡ್ತಾರೆ? ಅಷ್ಟೇ ಅಲ್ಲ ಅಂದ್ರೆ ಇದು ಎರಡು ಹಿಡಿಸ್ಕೊಳ್ಳೋದೇ ಇಲ್ಲಂತೆ. ಯಾಕೆ? ನನ್ನ ಕರ್ಮ ಕಳೀಲಿಕ್ಕೆ ದೇವ ಸುಖ ದುಃಖ ಎರಡೂ ಕೊಟ್ಟು ಬೇಗ 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 ಕಳೀತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂದ್ರೆ, ನಮ್ಮ ಮೇಲಿರುವಂಥವರ ಆಲೋಚನೆ ನಮಗೆ ಅರ್ಥ ಆದರೆ ದುಃಖ ಇಲ್ಲ, ದೇವರ ಆಲೋಚನೆ ಅರ್ಥ ಆಗಲಿಲ್ಲ ದುಃಖ ಕಟ್ಟಿಟ್ಟ ಬುತ್ತಿ. ದೇವರ ಆಲೋಚನೆ ಏನು? ಈ ಜನ್ಮದಲ್ಲಿ ಇಲ್ಲಿ ಕರ್ಕೊಂಡು ಬಂದು ಆದಷ್ಟು ಬೇಗ ಸುಖ ದುಃಖಗಳು ಉಣಿಸಿ ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ, ಶರೀರ ಬಿಡಿಸಿ ಅಂತ ಅವನ ಆಲೋಚನೆ. ನಮಗೇನು, ಅವನಿಗೆ ಡೆಡ್ಲಿ ಆಪೋಸಿಟ್ ಆಗಿ ಆಲೋಚನೆ ಮಾಡ್ತಾ ಇರ್ತೀವಿ. ಏನಂತ, ಇಲ್ಲೇ ಸುಖವಾಗಿ ಚೆನ್ನಾಗಿ ಯಾವಾಗ ಇರಲೇಬೇಕು ಅಂತ. ಎರಡಕ್ಕೂ ಬಹಳ ವ್ಯತ್ಯಾಸ ಆಯಿತು, ಬಹಳ ವ್ಯತ್ಯಾಸ ಆಯಿತು. ಅದಕ್ಕೆ ಅವನೊಡನೆ ದುಃಖ ಕೊಡ್ಲಿಕ್ಕೆ ನೋಡ್ತಾನೆ, ನಾವೇ ಬೇಡ 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 ಅಂತೀವಿ. ಅರ್ಥ ಏನು? ಅವನ್ಯಾಕೆ ಕೊಡ್ತಾ ಇದ್ದಾನೆ ಅಂದ್ರೆ, ಎಲ್ಲ ನಿಂದೇನಯ್ಯ, ಕಳ್ಕೊಂಡ್ರೆ ಹೊರತು ಬೇಗ ಹೋಗ್ಲಿಕ್ಕೆ ಆಗಲ್ಲ, ಬೇಗ ಬೇಗ ಕಳ್ಕೊಂಡು ಬಿಟ್ರೆ ಬೇಗ ಬೇಗ ಹೋಗ್ಬೋದು, ಬಾ ಕರ್ಕೊಂಡು ಹೋಗ್ತೇನೆ ನಿನ್ನ ಅಂತ ಅವನು ಕೂತಿದ್ದಾನೆ. ಅವನು ಆಲೋಚನೆಯೇ ಅರ್ಥ ಮಾಡಿಕೊಳ್ತಾ ಇಲ್ಲ, ಇಲ್ಲೇ ಕೊಡ್ತೀನಿ ಎಂದು ಹಠ ಮಾಡಿದರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಏನು ಆಲೋಚನೆ ಮಾಡ್ತಾರಪ್ಪ ಹೇಳ್ತಾರೆ, ಗ್ರಂಥಿ ಬಿಡಿಸಿ ಕೊಂಬ ಉಪಾಯ ಆವಾಗ ಚಿಂತಿಸುವರು ಗುಪ್ತದಲ್ಲಿ ಮನದಿ. ಗ್ರಂಥಿ ಬಿಡಿಸಿಕೊಳ್ಳುವ ಉಪಾಯವನ್ನು ಆವಾಗ ಚಿಂತಿಸುವರು ಗುಪ್ತದಲ್ಲಿ ಮನದಿ. ಏನು ಸುಖ ಬರ್ತಾ ಇದೆ, ಏನು ದುಃಖ ಬರ್ತಾ ಇದೆ, ಎರಡನ್ನು ನೋಡ್ತಾ ಇರ್ತಾರೆ. ಸ್ವಾಮಿ ಕೊಡ್ತಾ ಇದ್ದಾನೆ. ಆ ದುಃಖ ಬಂದಾಗ ಅಪ್ಪ ಸ್ವಲ್ಪ ಗಂಟು ಕರಗಿತು, ದೇವ ಗಂಟು ಕರಗಿಸ್ತಾ ಇದ್ದಾನೆ. ನಂದು ದೊಡ್ಡ ಪರ್ವತದಲ್ಲಿ ಚೂರು ಗಂಟು ಕರಗಿತು ದುಃಖ ಬಂದದ್ದಕ್ಕೆ. ಸುಖ ಬಂದ್ರೆ ಹಾ ಕರಗಿಸಿದ ಸ್ವಾಮಿ, ಪುಣ್ಯ ಪಾಪದ ಗಂಟೆರಡೂ ಕರಗ್ತಾ ಇದೆ. ಇದು ಸ್ವಾಮಿ ನನ್ನ ಯಾಕೆ ಕರ್ಕೊಂಡು ಬಂದ? ಇದು ಬೇಗ ಬೇಗ ಉಣಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದ, ಉಣಿಸ್ತಾ ಇದ್ದಾನೆ, ಇನ್ನೇನು ಬೇಗ ಕರ್ಕೊಂಡು ಹೋಗ್ತಾನೆ. ಅವಾಗೇನು ಮಾಡಬೇಕು ನಾವು ಅಂದ್ರೆ, ಈ ಎರಡೂ ಅವನು ಕೊಟ್ಟು ಕಳೀತಾನಲ್ಲ, ಇದ್ರ ಕುರಿತು ನಾನು ಆಲೋಚನೆ ಬೇಡ, ಅವನು ಕೊಟ್ಟೆ ಕೊಡ್ತಾನವ, ಮತ್ತೇನೇ ಮಾಡಬೇಕು ಅಂದ್ರೆ, ಗ್ರಂಥಿ ಬಿಡಿಸಿ ಕೊಂಬ ಉಪಾಯ ಆವಾಗ ಚಿಂತಿಸುವರು ಗುಪ್ತದಲ್ಲಿ ಮನದಿ. ನಮ್ ಸುತ್ತು ಗ್ರಂಥಿ, ಗ್ರಂಥಿ ಅಂದ್ರೆ ಗಂಟು, ಲಿಂಗ ದೇಹದ ಗಂಟಿದೆ, ಆ ಲಿಂಗ ದೇಹ ನಮ್ ಸುತ್ತು ಇದೆ, ಅದನ್ನ ಬಿಡಿಸ್ಕೊಂಡು ಹೋಗುವ ಉಪಾಯ ಯಾವಾಗ ಚಿಂತನೆ ಮಾಡುತ್ತಾರೆ. ಏನು ಉಪಾಯ ಬಿಡಿಸ್ಕೊಂಡು ಹೋಗ್ಲಿಕ್ಕೆ? ಅದಕ್ಕೆ ಹೇಳ್ತಾರೆ ಇಷ್ಟೇ, ಕೀಟ ಪಶಸ್ಕೃತಾರ್ಧ ಕುಡ್ಯೇಯಾಂತಂ ಅನುಸ್ಮರನ್ ಸಂರಂಭ ಭಯ ಯೋಗೇನ ವಿಂದತೆ ತತ್ಸ್ವರೂಪತಾ. ಅರ್ಥ ಆಗಿಲ್ಲ. ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈದಿ ಆಡುವ ತೆರದಿ ಲೋಕದಳು. ನಮ್ಮೊಳಗೆ ಸ್ವಾಮಿ ಇದ್ದಾನೆ, ಅವನನ್ನೇ ನೆನೆಯುತ್ತಾ ಇದ್ರೆ ಈ ಜನ್ಮದಲ್ಲಿ ಬಂದಿದ್ದೇನೆ. ಹೋದ ಜನ್ಮದಲ್ಲಿ ಏನು ಸಾಧನೆ ಆಯಿತೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಸಾಧನೆ ಏನು ಗೊತ್ತಿಲ್ಲ, ಹೇಳಿ ಬಾಯ್ಬಿಟ್ಟು. ಇಷ್ಟೇ, ಜನ್ಮ ಜನ್ಮಕ್ಕೂ ನಮ್ಮನ್ನ ಕರಕೊಂಡು ಬಂದು ಸುಖ ದುಃಖಗಳೆಂಬ ಕರ್ಮದ್ದು ಗಂಟು ಕಳೀತಾ ನಮಗೆ ಅವನದ್ದೇ ಚಿಂತನೆ ಕೊಟ್ಟು 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 ಲಿಂಗದೇಹ ಪುಡಿ 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 ಮಾಡ್ತಾ ಇದ್ದಾನೆ. ಸಾಧನೆಯ ಗುರಿ ಲಿಂಗದೇಹವನ್ನು ಬಡಕಲು ಮಾಡು, ಲಿಂಗದೇಹ ಒಡಕೊಂಡು ಹೋಗಬೇಕು, ಗ್ರಂಥಿ ಬಿಡಿಸಿಕೊಂಡು ಹೋಗುವ ಉಪಾಯ. ಅದಕ್ಕೇನು ಮಾಡಬೇಕು? ಆ ಗ್ರಂಥಿ ಒಳಗಿರುವ ದೇವರ ಚಿಂತನೆ ಮಾಡಬೇಕು. ಗ್ರಂಥಿ ಒಳಗಿರುವ ದೇವರ ಚಿಂತನೆ ಅಂದ್ರೆ ಹೇಗೆ ಅಂದ್ರೆ, ಹೇಳ್ತಾರೆ ಗ್ರಂಥಿ ಬಂದದ್ದೇ ಮೂರು ಗುಣಗಳಿಂದ, ಸತ್ವ ರಜಸ್ಸು ತಮಸ್ಸು. ಆ ಮೂರು ಗುಣಗಳ ವ್ಯಾಪಾರ ನಮ್ಮಲ್ಲಿ ಏನೇನಾಗ್ತಾ ಅದೇ ತನ ಆಗೋದು ನಿತ್ಯ. ಸತ್ವಗುಣದ ವ್ಯಾಪಾರ, ರಜೋಗುಣದ ವ್ಯಾಪಾರ, ತಮೋಗುಣದ ವ್ಯಾಪಾರ, ಮೂರು ಗುಣದ ವ್ಯಾಪಾರವೇ ನಿತ್ಯವೂ ಕೆಲಸ ಆಗ್ತಾ ಇದೆ. ಮತ್ತೇನು ಮಾಡಬೇಕು ಅಂದ್ರೆ, ನಮ್ಮಲ್ಲಿ ಸತ್ವಗುಣದ ವ್ಯಾಪಾರ ನಡೆಯುವ ಕಾಲಕ್ಕೆ ಅದರ ಲಕ್ಷಣ, ಸತ್ವಗುಣ ಅಂದ್ರೆ ಏನು, ಅದರಿಂದ ಯಾವ ಕೆಲಸ ನಡೆಯುತ್ತೆ, ಆ ಕೆಲಸ ನಡೆದರೆ ಆ ಕೆಲಸದ ಲಕ್ಷಣ ಏನು, ಅಲ್ಲಿ ಭಗವದ್ ರೂಪ ಯಾವುದು ತಿಳ್ಕೊಂಡಿದ್ದು ಬೆಳಗ್ಗಿನಿಂದ ರಾತ್ರಿ ಪರ್ಯಂತ. ಸುಖ ಬಂದ್ರು ದುಃಖ ಬಂದ್ರು, ಸುಖ ಬಂದಾಗ ದುಃಖ ಬಂದಾಗ ನಮ್ಮೊಳಗೆ ಯಾವ ರೀತಿಯಾದ ಆಲೋಚನೆಗಳು ಬರ್ತಾ ಇದೆ, ಅದು ದೇವ ಕೊಡ್ತಾ ಇದ್ದಾನೆ ಅಂತ ನೋಡುತ್ತಾರೆ. ಆ ನೋಡೋ ಕಾಲಕ್ಕೆ ಸತ್ವಗುಣಕ್ಕೆ ತಕ್ಕಂಥ ಆಲೋಚನೆಗಳು ಬಂತ, ಸ್ವಾಮಿ ಹೀಗೆ ಕೊಟ್ಟ, ಈ ರೂಪದಿಂದ ಇಲ್ಲಿದ್ದಾನೆ ಅಂತ ನಮಸ್ಕಾರ ಮಾಡುತ್ತಾರೆ. ರಜೋಗುಣದ ಆಲೋಚನೆಗಳು ಬಂತ, ಅಲ್ಲಿ ಆ ಭಗವದ್ ರೂಪವನ್ನೆನ್ನದು ಸ್ವಾಮಿ ನಿನಗರ್ಪಿತ ಅಂತಾರೆ. ತಮೋಗುಣದ ಆಲೋಚನೆಗಳು ಬಂತ, ಆ ತಮೋಗುಣದ ಕಾರ್ಯ ಆಯಿತ, ಅಲ್ಲಿ ಭಗವದ್ ರೂಪವನ್ನು ನೆನೆದು ಸ್ವಾಮಿ ನಿನಗರ್ಪಿತ ಅಂತಾರೆ. ಒಟ್ಟಾರೆ ದೇವರನ್ನ ಸತತ ಸತತ ನೆನೆಯುವುದು ಎಂಬ ವಿದ್ಯೆಯ ಮೂಲಕ ಈ ಲಿಂಗ ದೇಹ ಎಂಬ ಗ್ರಂಥಿಯನ್ನ ಬಿಡಿಸಿಕೊಳ್ಳುವ ಉಪಾಯ ಮಾಡುತ್ತಾ ಇರ್ತಾರೆ. ಅದು ಸುಮ್ಮನೆ ಕೂತು ದೇವರು ದೇವರು ಅಂದ್ರೆ ಆಗಲ್ಲ. ಹೇಗ್ ಮಾಡಬೇಕು? ಆಯಾ ಕಾಲದಲ್ಲಿ ದೇವರು ಲಿಂಗ ದೇಹದ ಮೂರು ಗುಣದ ಮೂಲಕ ನಮ್ಮಲ್ಲಿ ಏನೇನು ಕಾರ್ಯಗಳು ಮಾಡಿಸ್ತಾನೆ ಪ್ರತ್ಯೇಕ ನೆನಪಿಟ್ಟುಕೊಂಡು ಅಂತಹ ಕಾಲದಲ್ಲಿ ಆಯಾ ಕಾರ್ಯಗಳಾದಾಗ ಅಲ್ಲಲ್ಲಿ ದೇವರನ್ನ ನೆನೆಯುತ್ತಾ ಬರಬೇಕು. ಇದು ಲಿಂಗ ದೇಹ ಬಿಡಿಸಿಕೊಳ್ಳಿಕ್ಕೆ ಉಪಾಯ. ಲಿಂಗ ದೇಹದ ಮೂರು ಗುಣದಲ್ಲಿರುವ ದೇವರ ವಿಶ್ವ ತೈಜಸ ಪ್ರಾಜ್ಞ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮೂರು ರೂಪಗಳ ಚಿಂತನೆ ಸತತ ಯಾವ ಯಾವ ಗುಣ ಹೇ ಹೇಗಾಗ್ತಾ ಇದೆ ಏನೇನಾಗ್ತಾ ಇದೆ ಅಲ್ಲಲ್ಲೆಲ್ಲ ಸ್ಮರಣೆ ಮಾಡ್ತಾ ಇರ್ತಾರೆ. ಗುರಿಯಲ್ಲಿ ಇವನ ಸ್ಮರಣೆಯಿಂದ ನನ್ನ ಲಿಂಗ ದೇಹ ಧ್ವಂಸ ಆಗುತ್ತೆ ಅಂತ ಗ್ರಂಥಿ ಬಿಡಿಸಿಕೊಳ್ಳುವ ಉಪಾಯದಲ್ಲೇ ಇರ್ತಾರೆ. ಸುಖ ದುಃಖಗಳು ಬರುವುದನ್ನ ಗಮನ ಕೊಡೋದೇ ಇಲ್ಲಂತೆ. ಸುಖ ಬಂದರೂ ಬರಲಿ, ದುಃಖ ಬಂದರೂ ಬರಲಿ, ಯಾಕೆ ಬರಬೇಕಾಗಿದ್ದೆ, ಸ್ವಾಮಿ ಕೊಟ್ಟೆ ಕೊಡ್ತಾನೆ, ಏನೂ ಪರವಾಗಿಲ್ಲ. ಅವಾಗ ವಿಕಾರಗಳು ಬರಲಿ, ಆ ವಿಕಾರದಲ್ಲೇ ಸ್ವಾಮಿ ಸ್ಮರಣೆ ಮಾಡೋಣ, ಏನು ಬೇಕಾದರೂ ಬರಲಿ. ಅದಕ್ಕೆ ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ದೇವರ ನೆನಪು ಸದಾ ನಮಗೆ ಬರಬೇಕು. ಇಷ್ಟು ಅರ್ಥ. ಯಾವುದಕ್ಕೆ? ಭ್ರಾಂತಿಗೊಳ್ಳರು ನಾನಾ ವಿಪತ್ತು ಬಂದರು ಸಂತೋಷದಲ್ಲಿಪ್ಪರು ಭಯವಿಲ್ಲದೆ ಗ್ರಂಥಿ ಬಿಡಿಸಿಕೊಂಬ ಉಪಾಯ ಆವಾಗ ಚಿಂತಿಸುವರು ಗುಪ್ತದಲ್ಲಿ ಮನದಿ. ಇನ್ನ ಅವ್ರು ಹೇಗಿರ್ತಾರೆ ಅಂತ ಹೇಳ್ತಾರೆ, ದಂತಿ ಪೋದಂತೆ ಪೋಗುವರೆಂದು ಪೇಳೆ ಸಣ್ಣ ಪಂಥದಲ್ಲಿ ಆನೆ ತಿರುಗುವುದೇ ಇಂತು ಗ್ರಹಿಸಬೇಕು ಧಾರುಣಿಯೊಳಗಿದ್ದ ಸಂತರು ಸ್ವಲ್ಪ ಬೀದಿ ಮುಟ್ಟುವರೆ ಮುಂತೆ ಮುಂತಾಗಿ ಶೋಭನ ಮಾರ್ಗದಲ್ಲಿ ನಿರಂತರ ಚರಿಸುವರು ನಿರ್ವ್ಯಾಜದಿ. ಚೆನ್ನಾಗಿ ಹೇಳ್ತಾ ನೋಡಿ, ಇವ್ರು ಹೇಗಿದ್ದಾರೆ ದಾಸರಾಯರ ಮಾತು ಎಷ್ಟರ್ಥಗರ್ಭಿತ ಅಂಬುದು ಹೇಳ್ತಾರೆ. ಮದ್ದಾನೆ ಎಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ಅದು ಏನೋ ಹೇಳ್ತಾರೆ ದಾಸರಾಯರು, ನೀವು ಆನೆಯಂತೆ ಭಯವಿಲ್ಲದೆ ನಿರ್ಭಯವಾಗಿ ಹೋಗಿ ಅಂತ. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಆನೆ ತರ, ಅಲ್ಲ ನೋಡು ಅಂತ ಹೇಳ್ತಾರೆ. ಮದ್ದಾನೆ ಎಂದದಿ ಸಂಚರಿಸು ಅಂತ ಹೇಳಿದರೆ ಅದಕ್ಕೆ ನೋಡ್ರಿ, ದಂತಿ ಪೋಗುವರಂತೂ ದಂತಿ ಪೋದಂತೆ ಪೋಗುವರೆಂದು ಬೇಳೆ ಹೇಳಿದ್ರಲ್ಲ, ಆನೆ ತರ ಹೋಗ್ತಾರೆ ಜ್ಞಾನಿಗಳು ಅಂದ್ರೆ ಅರ್ಥ ಏನು ಗೊತ್ತಾ ಅಂದ್ರು, ಸಣ್ಣ ಪಂಥದಲ್ಲಿ ಆನೆ ತಿರುಗುವುದೇ. ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ಆನೆ ಹೋಗುತ್ತಾ? ಹೋಗೋದೇ ಇಲ್ಲ. ಅದು ಯಾವಾಗ ಎಲ್ಲಿ ಹೋಗುತ್ತೆ? ರಾಜಮಾರ್ಗದಲ್ಲೇ ಹೋಗ್ತಾ ಇರುತ್ತೆ ಅಷ್ಟೇ ಹೊರತು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ತಿರುಗೋದು ಕಷ್ಟ, ಹೋಗೋದು ಇಲ್ಲ, ಅದಕ್ಕೆ ಇಷ್ಟವೂ ಇರಲ್ಲ, ದೊಡ್ಡ ಮಾರ್ಗದಲ್ಲೇ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂತು ಗ್ರಹಿಸಬೇಕು ಧಾರುಣಿಯೊಳಗಿದ್ದ ಸಂತರು ಸ್ವಲ್ಪ ಬೀದಿ ಮುಟ್ಟುವರೆ. ಚಿಕ್ಕ ಚಿಕ್ಕ ಬೀದಿಗಳು ಮುಟ್ತಾರೇನು ಅಂದ್ರೆ ಅರ್ಥ, ಚಿಕ್ಕ ಬೀದಿ ದೊಡ್ಡ ಬೀದಿ ಅಂದ್ರೆ ಅರ್ಥ ಏನು? ಸಾಧನಾ ಮಾರ್ಗ. ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ಸಂತರು ಹೋಗಲ್ಲ, ದೊಡ್ಡ ಬೀದಿಗೆ ಹೋಗ್ಬಿಡ್ತಾರೆ. ಚಿಕ್ಕ ಬೀದಿ ಅಂದ್ರೆ ಏನು? ಇಷ್ಟೇ. ದೇವರ ಚಿಂತನೆ ಚೂರು 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 ಯಾವಾಗೂ ಬರ್ತಾ ಇರುತ್ತೆ. 24 ಗಂಟೆ ಕರ್ಮಕಾಂಡದಲ್ಲೇ ಹೋಗ್ತಾ ಇರ್ತೇವೆ. ಅತ್ತೊಳಿ ಬಳಿ ಕಡಿ ಅದು ಮಾಡಿ ಇದು ಮಾಡಿ ಅದರಲ್ಲೇ ಹೋಗ್ತಾ ಇರುತ್ತೆ. ದೇವರ ಸ್ಮರಣೆ ಚೂರು 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 ಬಂದು ಬರದೆ ಬಂದು ಬರೆದಿರುತ್ತೆ. ಇದು ಚಿಕ್ಕ ಚಿಕ್ಕ ಬೀದಿ, ಅದರಲ್ಲಿ ಹೋಗಲ್ಲಂತವರು. ಅವರು ಎಲ್ಲಿ ಹೋಗ್ತಾರೆ ಅಂದ್ರೆ, ಏನೇ ಬರಲಿ ಏನೇ ಆಗ್ಲಿ ಎಲ್ಲ ಬಿಟ್ಟು ಶ್ರೀಹರಿಯನ್ನೇ ಸ್ಮರಣೆ ಮಾಡುತ್ತಾ ರಾಜಮಾರ್ಗ. ಅಂದರೆ ಮನಸ್ಸು ದೇವರಲ್ಲಿ ಇಡೋದೇ ರಾಜಮಾರ್ಗ. ಮನಸ್ಸು ದೇವರಲ್ಲಿ ಸದಾ ಇಟ್ಟು ವೇದೋಕ್ತ ಕರ್ಮಾನುಷ್ಠಾನವನ್ನೂ ಮಾಡುತ್ತಾ, ಎಷ್ಟು ಮಾಡಬೇಕೋ ಅದು ಮಾಡುತ್ತಾ, ದೇವರಲ್ಲೇ ಮನಸ್ಸಿಟ್ಟಿರೋದು ರಾಜಮಾರ್ಗ, ಅದರಲ್ಲಿ ಹೋಗ್ತಾರೆ. ಇಂತು ಗ್ರಹಿಸಬೇಕು ಧಾರುಣಿಯೊಳಗಿದ್ದ ಸಂತರು ಸ್ವಲ್ಪ ಬೀದಿ ಮುಟ್ಟುವರೇ ಮುಂತೆ ಮುಂತಾಗಿ ಶೋಭನ ಮಾರ್ಗದಲ್ಲಿ ನಿರಂತರ ಚರಿಸುವರು ನಿರ್ವ್ಯಾಜದಿ. ಅಲ್ಲಿ ಹೇಳುತ್ತಾರೆ ಆ ಮಾರ್ಗದಲ್ಲಿ ಯಾವ ಮಾರ್ಗ, ತಮ್ಮೊಳಗೆ ಭಗವಂತ ನಿಂತು ಎಲ್ಲಾ ಕಾರ್ಯವನ್ನ ಮಾಡಿ ಮಾಡಿಸುವಾಗ ಆ ಭಗವಂತನನ್ನೇ ಸ್ಮರಣೆ ಮಾಡುವಂತಹ ಮಾರ್ಗದಲ್ಲಿರ್ತಾರೆ. ಆ ದೇವರ ಸ್ಮರಣೆ ಮಾಡುವಾಗ ಮತ್ತೇನಾದರೂ ಅಂಟಿಕೊಳ್ತಾ ಇದ್ದ ನೋಡ್ತಾ ಇರ್ತಾರಂತೆ. ಈ ಸ್ಮರಣೆ ಮಾಡಿದೆ ಮತ್ತು ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತ ದೇವ ಏನಾದ್ರು ಹಿಡ್ಕೊಳ್ತಾ ಇದೆ ನನ್ನಲ್ಲಿ. ನಾವು ಮಾಡ್ತೀವಿ ಅದರಲ್ಲಿ ಪಾರ್ವಿಶುಡಾಗಿ ಮಾಡ್ತಾ ಇರ್ತೀವಿ. ಏ ನಾವಂತೂ ನಿಷ್ಕಾಮ ಕರ್ಮ ಮಾಡ್ತೀವಿ ಹೌದಾ? ಏನ್ ನಿಷ್ಕಾಮ ಕರ್ಮ? ನಮ್ಗೋಸ್ಕರ ಏನ್ ಮಾಡಿದ್ರಿ? ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮೊಮ್ಮಕ್ಕಳು ಅವ್ರಿಗೋಸ್ಕರ ಏನ್ ಮಾಡ್ತಾ ಇರ್ತೀವಿ 24 ಗಂಟೆ? ನಾವು ನಿಷ್ಕಾಮ ಕರ್ಮ, ನಮ್ಗೋಸ್ಕರ ಏನ್ ಮಾಡೋದೇ ಇಲ್ಲ. ಅಯ್ಯೋ ರಾಮ ಅದಲ್ಲ ಅಂದ್ರು, ನಮ್ಮವರು ನಮ್ಮವರು ಅಂತ ಒದ್ದಾಡದೆ ಅವ್ರಿಗೋಸ್ಕರ ಏನು ಚಿಂತೆ ಮಾಡದೆ ಯಾಕ್ರಿ ಮಾಡಬಾರದು? ಹೀಗೆ ಹೇಳ್ತಿರಲ್ಲ, ನಮ್ಮವ್ರಿಗೋಸ್ಕರ ಒದ್ದಾಡಬಾರ್ದ ಅಂದ್ರೆ ನಿಮ್ಮವ್ರಿಗೋಸ್ಕರ ಒದ್ದಾಡುವನೊಬ್ಬನು ಕೂತಿದ್ದಾನೆ, ಬೋರ್ಡ್ ಹಾಕೊಂಡು ಕೂತಿದ್ದಾನೆ, ನನ್ನ ಚಿಂತೆ ಮಾಡಿ ನಿಮ್ ಚಿಂತೆ ಮಾಡ್ಲಿಕ್ಕೆ ನಾನು ಇದ್ದೇನೆ ಅಂತ. ಮತ್ತು ನಿಮ್ ಚಿಂತೆ ನೀವ್ಯಾಕೆ ಮಾಡ್ತೀರಾ? ಹೆಂಡತಿ ಮಕ್ಕಳ ಚಿಂತೆ ಮಾಡ್ಲಿಕ್ಕೆ ಅವನಿದ್ದಾನೆ, ಅವನ್ ಸದಾ ನೋಡ್ಕೊಳ್ತಾನೆ, ಅವನ ಚಿಂತೆಯಲ್ಲಿ ಹೋಗೋಣ. ಇದು ರಾಜಮಾರ್ಗ. ದೇವರು ನಮ್ಮವರ ಚಿಂತೆ ಮಾಡುತ್ತಾ ಇದ್ರು ಕೂಡ ನಾವು ನಮ್ಮವರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿ ಆ ಚಿಂತನೆಯಿಂದ ಪೈಸಾ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರು ಕೂಡ ಸದಾ ಅದರೊಳಗೇ ಮುಳುಗಿದ್ರೆ ಅದು ಗಲ್ಲಿ, ಚಿಕ್ಕ ಗಲ್ಲಿ, ಅದರಲ್ಲಿ ಯಾರು ಬರಲ್ಲ. ಯಾವಾಗೂ ಕೊಳಕು ಅದ್ರ ಇರ್ತಾರೆ ನೋಡಿ. ಪಾಕಿಸ್ತಾನವರು ಎಲ್ಲಾದ್ರೂ ನೋಡದಿರ್ತಾರೆ, ಇಂಡಿಯಾದಲ್ಲಿ ಎಲ್ಲಿ ಗಲ್ಲಿ ನೋಡಿ ಅವರು ಇರ್ತಾರೆ. ಅವರ ಮನೆಗಳು ನೋಡಿದ್ದೀರಾ? ಮನೆ ಮುಂದೆ ಟಾಯ್ಲೆಟ್ ಇರುತ್ತೆ, ಆ ಟಾಯ್ಲೆಟ್ ಎಕ್ಸಿಟ್ ಎಲ್ಲ ಮನೆ ಮುಂದೆ ಇರುತ್ತೆ, ಅದರಿಂದೇ ಹೊರ ಬರ್ತಾ ಇರುತ್ತೆ. ಅವರ ಬೀದಿಯಲ್ಲಿ ಹೋಗಬೇಕಾದ್ರೆ ವಾಸನೆ ಅಪಾ ಯಾಕಾದ್ರೂ ಬರ್ತೀವ ಅನ್ಸ್ಬಿಡುತ್ತೆ. ಅದಕ್ಕೆ ಅಂಥ ಕಡೆ ಓಡಬೇಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಹೇಳ್ತಾರೆ? ನಿರಂತರ ಚರಿಸುವರು ನಿರ್ವ್ಯಾಜ್ಯದಿ. ಆ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ, ಎಲ್ಲಾದ್ರೂ ಈ ದೆವ್ವ ಬರ್ತಾ ಇದೆಯಾ, ಇದಕ್ಕೋಸ್ಕರ ಮಾಡೋಣ ಅದಕ್ಕೋಸ್ಕರ ಮಾಡೋಣ ಅಂತ ಬರ್ತಾ ಇದೆ, ಬಿಡಿಸ್ಕೊಡ್ತಾ ಇರ್ತಾರಂತೆ. ಇನ್ನ ಚಿಂತನೆ ಮಾಡುತ್ತಾರೆ ಹೇಗೆ ಅಂತ ಹೇಳ್ತಾರೆ. ಮಂತ್ರ, ಮಂಗಳ ಕರ್ಮ, ಗುಣ, ರೂಪ, ಕ್ರಿಯೆ, ಭೇದ, ತಂತುಗಳಿಗೆ ಹರಿ ನಿಯಾಮಕ, ಅಂಥದೇ ಹರಿ ಇಚ್ಛೆ ಸ್ವರೂಪಭೂತವೇ ನೀ ಹೇಳ್ತಾರೆ. ಎಂಥವರೊಳಗೆ ಅಂಥ ಪ್ರೇರಣೆಯಿಂದ ಅಂತರಾತ್ಮಕನಾಗಿ ನಡೆಸುವನೆಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವ. ಮಂತ್ರ, ಸರ್ವ ಮಂತ್ರಗಳಿಗೆ ನಿಯಾಮಕ ಅವನೇ. ಅಷ್ಟೇ ಅಲ್ಲ, ಮಂಗಳ, ನಾನಾ ರೀತಿಯಾದ ಅಹಂಕಾರ ಮಮಕಾರಗಳ ಖಂಡನೆಯೇ ಮಂಗಳ. ಕರ್ಮ, ಗುಣ, ರೂಪ, ಕ್ರಿಯೆ, ಆದ ಮೇಲೆ ಭೇದ, ಒಬ್ಬರಿಂದ ಒಬ್ಬರಿಗೆ ಭೇದ, ತಂತುಗಳಿಗೆ, ಭೇದ ತಂತುಗಳಿಗೆ ನಾನಾ ರೀತಿಯಾದ ಭೇದಗಳೇನು ಬರ್ತಾ ಇವೆ, ಇದೆಲ್ಲದಕ್ಕೂ ಹರಿ ನಿಯಾಮಕ. ನಮ್ಮಲ್ಲಿ ಮಾತುಗಳು ಬರ್ತಾ ಇದೆಯಾ, ಮಂತ್ರಗಳು ಬರ್ತಾ ಇದೆಯಾ, ಏನು ಚಿಂತನೆ ಬರ್ತಾ ಇದೆಯಾ, ಹರಿ ಕೊಟ್ಟ. ಮಂಗಳವಾದ ಕರ್ಮ ಆಗ್ತಾ ಇದೆಯಾ, ಹರಿ ವಾಣಿಸಿದ. ನಮ್ಮಲ್ಲಿ ಒಳ್ಳೆ ಗುಣ ಬಂತ, ಕೆಟ್ಟ ಗುಣ ಬಂತ, ಹರಿ ನಿಯಾಮಕ. ನಮ್ಮಲ್ಲಿ ರೂಪ ಒಳ್ಳೆದ ಕೆಟ್ಟದ, ಹರಿ ನಿಯಾಮಕ. ಒಳ್ಳೆ ಕ್ರಿಯಾ ಕೆಟ್ಟ ಕ್ರಿಯಾ, ಹರಿ ನಿಯಾಮಕ. ನಮ್ಮಲ್ಲಿ ಭೇದಗಳಿಗೆ ಹರಿ ನಿಯಾಮಕ. ಅಂಥದೇ ಹರಿ ಇಚ್ಛೆ ಸ್ವರೂಪ ಭೂತವೆನ್ನಿ. ನಮಗೆ ಏನೇನು ಇಚ್ಛಾ ಬರ್ತಾ ಇದೆ, ಶ್ರೀಹರಿ ಅದೇ ಇಚ್ಛಾಯಿಂದ ಒಳಗಿದ್ದು ನಮಗೆ ಇಚ್ಛಾ ಕೊಡ್ತಾ ಇರುತ್ತಾನೆ. ಅದಕ್ಕೆ ಹೇಳ್ತಾರೆ, ಎಂಥವರೊಳಗೆ ಅಂಥ ಪ್ರೇರಣೆಯಿಂದ, ಬ್ರಹ್ಮದೇವರಲ್ಲಿ ಎಂಥ ಪ್ರೇರಣೆ ಬೇಕೋ ಅಂಥ ಪ್ರೇರಣೆ ಮಾಡುತ್ತಾನೆ, ಮಿಕ್ಕವರಲ್ಲಿ ಎಂಥ ಪ್ರೇರಣೆ ಮಾಡಬೇಕೋ ಅಂಥ ಪ್ರೇರಣೆ ಮಾಡುತ್ತಾನೆ. ಎಂಥವರೊಳಗೆ ಅಂಥ ಪ್ರೇರಣೆಯಿಂದ ಅಂತರಾತ್ಮಕನಾಗಿ ನಡೆಸುವನೆಂದು ಶ್ರೀಹರಿ ನಡೆಸ್ತಾ ಇದ್ದಾನೆ ಎಂಬುದನ್ನ ಚೆನ್ನಾಗಿ ಹೇಳ್ತಾರೆ. ಸುಧಾ ಗ್ರಂಥ ಅನುಸರಿಸಿ ತಿಳಿದಿಪ್ಪರೋ. ಸುಧಾ ಗ್ರಂಥವನ್ನು ಅನುಸರಿಸಿ, ಹೌದು ಹೀಗೆ ಹೇಳಿದ್ದಾನೆ, ಹೀಗೆ ಮಾಡುತ್ತಾ ಇದ್ದಾನೆ ಹರಿ. ಅವನು ಯಾರ್ಯಾರಿಗೆ ಏನೇನು ಪ್ರೇರಣೆ ಮಾಡಬೇಕೋ ಮಾಡುತ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ವಂತು ವಂಶಗಳಿಲ್ಲ, ಅವರವರ ಯೋಗ್ಯತಾದಂತೆ ನಡೆಸುವ ಸ್ವಾಮಿ ಎಂದು. ಇದರಲ್ಲಿ ಒಂತು ಅಂದರೆ ನಮ್ಮಂತು ಅವರು ಒಂತು, ನಮ್ಮ ಪಾಲು ಅವ್ರ ಪಾಲು, ವಂಶಗಳು ಹೇ ನಮ್ದು ಗ್ರೇಟ್, ಯಾವುದು ದೇವರು ನೋಡಲ್ಲ. ಎಲ್ಲರನ್ನ ಹಾಕಿ ಅವರವರ ಯೋಗ್ಯತಾದಂತೆ ನಡೆಸುವ ಸ್ವಾಮಿ ಎಂದು. ಶಾಂತಮೂರ್ತಿ ನಮ್ಮ ವಿಜಯ ವಿಠಲನ್ನ ನಿಶ್ಚಿಂತರಾಗಿ ಧ್ಯಾನ ಮಾಡ್ಪರು ಹೃದಯದಲ್ಲಿ. ಏಕಾಂತ ಭಕ್ತರ ಲಕ್ಷಣ ಇದು. ಕೊನೆ ನಾವು ಹೇಳಿದೆವು ಗೊತ್ತಾಯ್ತು ಸ್ವಾಮಿ ಅಂಥವರೆಲ್ಲ ಬೇರೆ ಗುಂಪಿರ್ತಾರೆ, ಅವರು ಹಾಗಿರ್ತಾರಂತೆ, ಅವರು ಹಾಗೆ ನಾವು ಹೀಗೆ, ನಾವು ಹೀಗೆ ಆಗ್ಬೇಕು ನಮ್ಮ ಯೋಗ್ಯತಾನುಸಾರ ಅಂತ ಹೇಳಲಿಕ್ಕೆ ಇಷ್ಟೊತ್ತು ಗಂಟು ಹರ್ಕೊಂಡು ಪಾಪ ವಸ್ತು ಪಟ್ಟರೆ ಕೊನೆಗೆ ಒಗ್ಗರಣೆ ಕೊಟ್ಬಿಡ್ತೀವಿ ನಾವು. ಸರಿ ಸ್ವಾಮಿ ಅವರು ದೊಡ್ಡವರು ಹಾಗಿರ್ತಾರಂತ ಹೇಳಿದ್ರಲ್ಲ ಬಹಳ ಸಂತೋಷ ಆಯಿತು, ಅವರು ಹಾಗೆ ಇರಲಿ ನಾವು ಹೀಗೆ ಇರ್ತೀವಿ ಅಂತ ಹೇಳಿದ್ರು. ದೊಡ್ಡವರು ಹೀಗಿರ್ತಾರೆ ಅಂತ ನಾವು ಚಿಂತನೆ ಮಾಡಿದರೆ ದೊಡ್ಡವರನ್ನ ಹಾಗಿಟ್ಟ ಅವರ ಒಳಗಿರುವ ಸ್ವಾಮಿ ನಮ್ಮೊಳಗಿದ್ದಾನಲ್ಲ, ಅವನು ನಮ್ಮನ್ನ ತಕ್ಕಂತೆ ಹೀಗಿಡ್ತಾನೆ ಅದು ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ, ಹರಿಚ್ಛೆಯಿಂದ ಬಂದದ್ದು ಅನುಭವಿಸಿ. ದೇವರು ಏನು ಕೊಟ್ರೆ ಅದು ಊಟ ಮಾಡ್ತಾರಂತೆ. ಹರಿಚ್ಛೆಯಿಂದ ಬಂದದ್ದು ಅನುಭವಿಸಿ ಚರಿಸುವರು ಕ್ಲೇಶ ತೋಷ ಹಚ್ಚಿಕೊಳ್ಳದೆ. ಏನು ಬಂದರೂ ಸರಿ ಅದಕ್ಕೆ ಸಂತೋಷ ಹಚ್ಚಿಕೊಂಡಲ್ಲ, ದುಃಖವೂ ಪಡಲ್ಲ, ಓ ಇದು ನಾನು ಕಳ್ಕೋಬೇಕಾಗಿದ್ದಷ್ಟೇ. ಏನು ದೃಷ್ಟಾಂತ, ನಾಟಕ ಆಡ್ತಾ ಇದ್ದಾರೆ, ಡ್ರಾಮಾ. ಆ ಡ್ರಾಮಾದಲ್ಲಿ ರಾವಣಾಸುರ ಪಾತ್ರಧಾರಿ, ರಾವಣಾಸುರ ಪಾತ್ರಧಾರಿ ಅವನೇನ್ ಮಾಡಬೇಕು, ರಾಮ ಬಾಣದಿಂದ ಹೊಡೆದು ಸಾಯ್ಬೇಕು, ಅದೇ ತಾನೇ ಡ್ರಾಮಾದಲ್ಲಿ. ರಾಮ ಬಾಣದಿಂದ ಹೊಡೆದ, ಈ ಪಕ್ಕಕ್ಕಿದ್ದೋ ಹೇಳ್ತಾ ಇದ್ದಾನೆ, ಏ ನೀ ಸಾಯ್ಬೇಕು, ಬೀಳು ಬೀಳು ಬೀಳು. ಯುವ ಒಂದೇ ದುಃಖ, ಅಯ್ಯೋ ನಾನು ಸಾಯ್ಬೇಕಾ ನಾನು ಸಾಯ್ಬೇಕಾ ಅಂತ ಸಾಯ್ತಾನೇ ಇಲ್ಲ, ಎಲ್ಲರೂ ಗಲಾಟೆ ಮಾಡ್ತಾರೆ, ರಾವಣಾಸುರ ಸಾಯ್ತಾ ಇಲ್ಲ ಅಂತ ಕಲ್ಲು ಹಾಕ್ತಾ ಇದ್ದಾರೆ ಡ್ರಾಮಾಕ್ಕೆ. ಅದಕ್ಕೆ ಹೇಳಿದ್ರು, ಅವ ಬಂದ, ಯಾಕೆ ದುಃಖ ಪಡ್ತಾ ಇದ್ದೀಯೋ, ನಾನೇ ಸಾಯ್ದು ಹುಚ್ಚ, ನೀ ಸಾಯ್ತಾ ಇದ್ದೀಯನೋ, ಇಲ್ಲ ನಾಟಕ ಅಷ್ಟೇ. ಹಾ ಅರ್ಥ ಆಯ್ತು ಅವನಿಗೆ, ಆದ್ಮೇಲೆ ಸಾಯ್ಬೇಕು ಥಟ್ ಅಂತ ಬಿದ್ದ, ಬಾಣ ಬಂದು ಇನ್ನ ಹೊಡ್ಲಿಕ್ಕೆ ಮುಂಚೆ ಬಿದ್ದ, ಸತ್ ಹೋದ. ಎಲ್ಲರೂ ಖುಷಿ, ಚಪ್ಪಾಳೆ ತಟ್ಟಿದ್ರು, ಇವನಿಗೂ ಖುಷಿ, ಯಾಕೆ ನಾಟಕ ಆಡಿದೆ ಅಂತ. ಸತ್ತದ್ದಕ್ಕೆ ದುಃಖ ಬಂತ ಅವನಿಗೆ, ಬರಲಿಲ್ಲ ಬರಲಿಲ್ಲ. ಹಾಗೆ ಸ್ವಾಮಿ ನಮ್ಮಿಂದ ಈ ಸುಖ ದುಃಖಗಳು ಕೊಡ್ತಾ ಇದ್ದಾನೆ, ಇದೆರಡೂ ಇಂಥದ್ದೇ, ಇದಕ್ಕೆ ನಾನು ದುಃಖವೂ ಪಡಬಾರದು ಸುಖವೂ ಪಡಬಾರದು, ಎರಡೂ ಕಳೀತಾ ಇದ್ದಾನೆ, ಹರೇ ನಿಂಚಿತ್ತ ಅಂತ. ಎರಡಕ್ಕೂ ಸುಖ ಇಲ್ಲ ದುಃಖ ಇಲ್ಲ, ಸುಖ ಮಾತ್ರ ಉಂಟು. ಯಾಕೆ ಅಂದ್ರೆ ಅದರಿಂದ ಬರುವ ಸುಖ ಇಲ್ಲ, ಅದರಿಂದ ಬರುವ ದುಃಖ ಇಲ್ಲ, ದೇವ ಈ ಬುದ್ಧಿ ಕೊಟ್ಟನಲ್ಲ ಅನ್ನೋ ಸುಖ ಇದೆ. ಆನಂದ ಪಡ್ತಾ ಹೋಗ್ತಾ ಇರ್ತಾರೆ. ಹೇಳ್ತಾರೆ, ಹರಿ ಇಚ್ಛೆಯಿಂದ ಬಂದದ್ದು ಅನುಭವಿಸಿ. ಏನು ಬಂದರೂ ಕೂಡ ಇವರು ಕೊಟ್ರು, ಇವರಂದ್ರು, ಇವರು ತಿವಿದ್ರು, ಇವರು ಹೂವಿನ ಹಾರ ಹಾಕಿದ್ರು, ಇದೇ ನಮ್ಮ ತಲೆಯಲ್ಲಿ 24 ಗಂಟೆ ಕೊತ್ತಿರೋದು. ದೆವ್ವ ಅಂದ್ರೆ ದೆವ್ವ, ಅದರಿಂದೇ ಒದ್ದಾಡ್ತಾ ಇದ್ವಿ. ಎಷ್ಟು ನಾವು ಹೇಳಿದ್ರು ಕೇಳಿದ್ರು ಹೋಗ್ತಾ ಇಲ್ಲ. ಇದು ಇಲ್ಲಿ ಕೇಳ್ತೀವಿ ಚೆನ್ನಾಗಿರುತ್ತೆ, ಮನೆಗೆ ಹೋದ ಕೂಡಲೇ ಹಲ್ಲು ಕಡಿಯೋದು ಶುರು. ಅವರಂದ್ರು ಇವರಂದ್ರು ಹೀಗಂದ್ರು ಹಾಗಂದ್ರು ಅಂತ, ಅದೇ ಇವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಹೋಗಿರುತ್ತೆ. ಹಾಗೆ ಯಾರಾದರೂ ಚೂರು ಹೊಗಳಿ ಅಪ್ಪಪ್ಪ ನೀವೆಷ್ಟರ ಹಾಡಿಡ್ತೀರಾ, ಏನ್ ಮಾಡ್ತೀರಾ, ಹಾಗೆ ಹೀಗಂದ್ರೆ ಮೇಲೆ ಕೊಡಬಿಡ್ತೀವಿ, ಬಿದ್ದರೆ ಕೃಷ್ಣಾರ್ಪಣ ಮೇಲೆ ಕೊಡ್ಬಿಡ್ತಾ ಇರ್ತೀವಿ. ಅದ ಕೆಡ್ತಾ ಇದ್ದಾರೆ, ಯಾವುದು ಹಿಡಿಸ್ಕೋಬೇಡಿ. ಗುರು ಹಿರಿಯರು ತಿಳಿದು ಅರುಹಿದ ಉಪದೇಶ. ಗುರುಗಳು ಹಿರಿಯರು ಅನುಭವದಿಂದ ತಿಳ್ಕೊಂಡದ್ದು, ಅಯ್ಯ ಈ ಸುಖ ದುಃಖಗಳು ವ್ಯಕ್ತಿಗಳಿಂದ ಪದಾರ್ಥಗಳಿಂದ ಬಂದೇ ಬರುತ್ತೆ. ಸ್ವಾಮಿಯೇ ಕೊಡ್ತಾ ಇದ್ದಾನೆ. ಅದು ಬಂದಾಗ ಸುಖವೂ ಬೇಡ ದುಃಖವೂ ಬೇಡ. ನನಗೆ ಬಂದದ್ದೇನು ಕೆಲಸ? ಸ್ವಾಮಿಯನ್ನ ಸ್ಮರಣೆ ಮಾಡಲಿಕ್ಕೆ ಬಂದದ್ದು. ಅದು ಸ್ಮರಣೆ ಮಾಡ್ತಾ ಮಾಡ್ತಾ ಬರೇ ಸ್ಮರಣೆ ಅಲ್ಲ, ಸುಖದಲ್ಲೂ ಸ್ಮರಣೆ ದುಃಖದಲ್ಲೂ ಸ್ಮರಣೆ, ಭಗವಂತನ ಚಿಂತನೆ ಮಾಡುತ್ತಾ ಹೋಗಬೇಕು. ಇದು ಗುರು ಹಿರಿಯರು ತಿಳಿದು ಅರುಹಿದ ಉಪದೇಶ. ಗುರು ಹಿರಿಯರು ತಿಳಿದು ಅರುಹಿದ ಉಪದೇಶ. ತರತಮ್ಯ ಭಾವದಿಂದ ಎಣಿಸಿ ಗುಣಿಸುವರು. ಆ ಉಪದೇಶವನ್ನ ತರತಮ್ಯ ಭಾವದಿಂದ ಎಣಿಸಿ ಗುಣಿಸುವರು. ಇದು ನೋಡಿ, ನಮ್ಮಲ್ಲಿ ಇಲ್ಲದೇ ಇರುವುದು ಬರಬೇಕಾಗಿದ್ದು. ಗುರುಗಳು ಉಪದೇಶ ಕೊಟ್ಟರು. ಏನಂತ? ನಿನಗೂ ದುಃಖ ಬರುತ್ತೆ, ನಿನಗೂ ಸುಖ ಬರುತ್ತೆ, ಎಲ್ಲರಿಗೂ ಬರುತ್ತಾ ಇದೆ. ನಿನ್ನಲ್ಲಿ ದೇವ ಇದ್ದಾನೆ, ಅವರಲ್ಲೂ ದೇವ ಇದ್ದಾನೆ. ಅವರಿಗೆಲ್ಲ ದುಃಖ ಬರೋ ಕಾಲಕ್ಕೆ ಹೇಗೇಗೆ ಮಾಡಿಸ್ತಾ ಇದ್ದಾನೆ, ನಿನ್ನಲ್ಲಿ ದುಃಖ ಬರೋ ಕಾಲಕ್ಕೆ ಹೇಗೆ ಮಾಡಿಸ್ತಾ ಇದ್ದಾನೆ. ಇದೆಲ್ಲ ಎಣಿಸಿ ಗುಣಿಸುವರು. ಅರ್ಥ ಆಗಿಲ್ಲ, ಇನ್ನ ಅರ್ಥ ಮಾಡಿಸಬೇಕಾದ್ರೆ, ಒಬ್ಬರು ಮಹಾನುಭಾವರು ಒಂದು ಕಡೆ ಊಟಕ್ಕೆ ಕೂತಿದ್ರು. ಎಲ್ಲರೂ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅವರಿಷ್ಟೇ ಊಟಕ್ಕೆ ಕೂಡ ಕೂಡೋ ಕಾಲಕ್ಕೆ ನಿಯಮ, ಅವರ ಹಾಗೆ ಕೇಳಿ ಹಾಕಿಸ್ಕೊಂಬಲ್ಲ. ದೇವರು ಎಷ್ಟು ಹಾಕಿಸಿದ್ರೆ ಅಷ್ಟು ತಿಂದು ಹೋಗ್ತಾರೆ. ಮಿಕ್ಕವರೆಲ್ಲ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂದು ಹೋಗ್ತಾ ಇದ್ದಾರೆ. ಇವ್ರು ಹಾಕಿ ಮಾಡ್ತಾ ಇಲ್ಲ, ಹರಿಚಿತ್ತ ಅಂತ ಹೋಗ್ತಾ ಇದ್ದಾರೆ. ತಕ್ಕಂತೆ ಇವರಿಗೆ ಅನ್ನವೇ ಬರಲಿಲ್ಲ. ಅಲ್ಲಿಂದ ಬರುತ್ತನ್ನ ಇವರು ಎಲೆಗೆ ಬಂದಾಗ ಖಾಲಿ, ಅಲ್ಲಿಂದ ಬರುತ್ತೆ ಇನ್ನೊಂದು ಕಡೆಯಿಂದ ಇವರು ಎಲೆಗೆ ಬಂದಾಗ ಖಾಲಿ. ಹುಳಿ ಬಂತು, ಅನ್ನ ಇಲ್ಲ. ಅನ್ನ ಬಂದಾಗ ಹುಳಿ ಇಲ್ಲ. ಎಲ್ಲರೂ ಕರೆದು ಹಾಕ್ಸ್ಕೊಂತಾರೆ. ಇವರು ಕರೆಗೆ ಹಾಕ್ಸ್ಬೇಕು ಅಂದ್ರೆ ಏನಂತಾರಂತ ಭಯ, ಸುಮ್ಮನೆ ಇದ್ದಾರೆ. ಅವರು ಎಲೆಯಲ್ಲಿ ಅನ್ನ ಬಿದ್ದರೆ ಅನ್ನ ತಿಂತಾ ಇದ್ದಾರೆ, ಹುಳಿ ಬಿದ್ದರೆ ಹುಳಿ ತಿಂತಾ ಇದ್ದಾರೆ. ಎರಡೂ ಸೇರಿಸಿ ತಿನ್ನಲೇಬೇಕು ಅಂತ ಹಠ ಇಲ್ಲ, ಕರಿಬೇಕು ಅಂತಿಲ್ಲ. ಇಷ್ಟೇ, ಸ್ವಾಮಿ ಏನು ಹಾಕ್ಸಿದ್ರೆ ತಿನ್ನಬೇಕು ಅಂತ ಕೂತಿದ್ದ. ಈ ಪಕ್ಕಕ್ಕಿದ್ದವರು ನೋಡ್ತಾನೆ ಇದ್ದಾರೆ, ಏನ್ ಮಾಡ್ತಾರೆ ಇವರು, ಏನ್ ಮಾಡ್ತಾರೆ. ಇಡೀ ಊಟ ಮುಗಿಸಿ ಸಂತೋಷದಿಂದ ಹೊರಟಿದ್ದಾರೆ. ಈ ಕರೆದು ಕರೆದು ಹಾಕಿಸ್ಕೊಂಡವರು ಬೈಕುಂತ ಹೋಗ್ತಾ ಇದ್ದಾರೆ. ಅದು ಚೆನ್ನಾಗಿಲ್ಲ, ಈ ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ ಅಂತ. ಆದಮೇಲೆ ಏಕಾಂತದಲ್ಲಿ ಕೂತಾಗ ಎಲ್ಲರೂ ಮಾತಾಡ್ಕೊಳ್ಳೋದು, ಎಲ್ಲ ಗುರುಗಳು ಹೇಗ್ ಮಾಡಿದ್ರು ನೋಡಪ್ಪ, ಭಗವಂತ ಹೇಗ್ ಮಾಡಿಸಿದ, ನಮ್ಮಲ್ಲಿ ನೋಡಿ ಹೀಗೆ ಮಾಡಿಸಿದ, ನಾ ಮಟ್ಟಕ್ಕೆ ಯಾವಾಗ ಬರಬೇಕು, ದೇವ್ರನ್ನ ಕೇಳಕ್ ಹೋಗ್ಬೇಕು ನೋಡು. ಇದು ಗುರು ಹಿರಿಯರು ಮಾಡಿದ್ದನ್ನ ನೋಡಿ ಎಣಿಸಿ ಗುಣಿಸಿ ಅದು ನಮ್ಮಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು, ಅವರಲ್ಲೇ ಹಾಗೆ ಬಂತಲ್ಲ, ಈ ಆಲೋಚನೆ ಕೂತಿರುತ್ತೆ ನಮಗ 24 ಗಂಟೆ. ನಮಗಿಷ್ಟು ಬಂತು, ಅವ್ರಿಗಿಷ್ಟು ಬಂತು. ನಮಗೆ 4 ಮನೆ ಬಂತು, ಅವ್ರಿಗೆ 4 ಫ್ಲಾಟ್ ಬಂತು. ಅಯ್ಯೋ ರಾಮ, ಈ ತಲೆಯಲ್ಲೇ ಆಲೋಚನೆ ಹೋಗ್ತಾ ಇರುತ್ತೆ. ಕೊನೆಗೆ ಸತ್ತು ಹೋಗುವಾಗ ಯಾವ ಫ್ಲಾಟು ಬರಲ್ಲ, ಫ್ಲಾಟೂ ಬರಲ್ಲ, ಮನೆ ಬರಲ್ಲ, ಎಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಗುರು ಹಿರಿಯರು ತಿಳಿದು ಅರುಹಿದ ಉಪದೇಶ ತರತಮ್ಯ ಭಾವದಿಂದ ಎಣಿಸಿ ಗುಣಿಸುವರು. ಹೌದಾ? ನಮಗೆ ಗೊತ್ತಾಗಬೇಕು ಅವ್ರು ಎಣಿಸ್ತಾ ಇದ್ದಾರೆ ಅಂತ. ತಿಳ್ಕೊಡಲ್ಲಂತೆ, ಒಳಗೇ ಚಿಂತನೆ ಮಾಡ್ತಾ ಇರ್ತಾರೆ. ಕುರುಹು ಬಿಡರು, ಇವರು ಹೀಗೆ ಚಿಂತನೆ ಮಾಡ್ತಾ ಇದ್ದಾರೆ ಎಂಬ ಕುರುಹು ಇನ್ನೊಬ್ಬರಿಗೆ ಗೊತ್ತಾಗಲ್ಲಂತೆ. ಕುರುಹು ಬಿಡರು, ತಾವು ನಿರೀಕ್ಷಿಪ ಸ್ಥಾನದಲ್ಲಿ ಹಗಲು ಈರುಳು ಹಗಲು ಅಲ್ಲೇ ಯೋಚಿಸುವರು ನಲಿದು. ತಾವು ಒಬ್ಬರೇ ಕೂಡೋ ಜಾಗದಲ್ಲಿ ತಾವು ಕೂತ್ಕೊಂಡು ಅಲ್ಲೇ ಹಗಲಿರುಳು ಚಿಂತನೆ ಮಾಡುತ್ತಾ ಅಲ್ಲೇ ಆನಂದ ಪಡ್ತಾ ಇರ್ತಾರೆ. ಈಚೆ ಕಡೆ ಬರೋದೇ ಇಲ್ಲ. ಇಲ್ಲಿ ನೋಡಿದ್ರೆ ಎಲ್ಲಾ ಜನ ಅದು ಮಾತಾಡು ಇದು ಮಾತಾಡು, ಇದು ತಿನ್ನು ಅದು ತಿನ್ನು, ಹಾಗೀಗಿದ್ರೆ ಸಾಕು. ಎಷ್ಟು ಜನ್ಮಗಳು ಹೀಗೆ ಕಳೆದಿವೆ, ಇನ್ನಾದರೂ ಆ ಮೋಕ್ಷಕ್ಕೆ ಹೋಗುವ ಉಪಾಯ ನೋಡಿಕೋಬೇಕು ಅಂತ ಅವರಲ್ಲಿ ಬಿಸಿ ಹಸಿವೆ ಮುಟ್ಟಿರುತ್ತೆ, ಒಳಗೆ ಅರಟೆದ್ದಿರುತ್ತೆ. ಒಬ್ಬರೇ ಕೂತು ಬಿಡುತ್ತಾರೆ. ಅದಕ್ಕೆ ಹೇಳುತ್ತಾರೆ ಒಬ್ಬರು ಯಾವಾಗಲೂ ಕೂಡ ತಮ್ಮ ಜೊತೆಗೆ ಹಾಸಿಗೆ ಹೊತ್ಕೊಂಡು ಹೋಗ್ತಾ ಇದ್ರು. ಎಲ್ಲಿಗೆ ಹೋದರೂ ಹಾಸಿಗೆ. ಏನದು? ಒಂದು ಗೋಣಿಚೀಲ. ಗೋಣಿಚೀಲ ಹಾಸೋದು ಅದರ ಮೇಲೆ ಒಂದು ಬಟ್ಟೆ ಹಾಸೋದು, ಮಲಗೋದು. ಅವರ ಶಿಷ್ಯರು ಹೇಳಿದ್ರು, ಒಳ್ಳೆ ಒಳ್ಳೆ ತಂದ್ಕೊಡ್ತೀವಿ, ಒಳ್ಳೆ ಹಾಸಿಗೆ ಹಾಕ್ತೀವಿ, ಮಲಗ್ರಿ. ಅವರು ಶರೀರಕ್ಕೆ ಎಷ್ಟೆಷ್ಟು ಸುಖ ಕೊಡ್ತೀಯೋ ಅಷ್ಟಷ್ಟಕ್ಕೆ ಅಡ್ಜಸ್ಟ್ ಆಗ್ತಾ ಬರುತ್ತಪ್ಪ, ಜಾಸ್ತಿ ಕೊಟ್ಟಿಯ ಜಾಸ್ತಿ ಬೇಕು ಅನ್ನತ್ತೆ, ನಂಗೆ ಇಷ್ಟೇ ಸಾಕು. ಅಲ್ಲ ರೀ, ಸುಖ ಪಡೋ ಕಾಲಕ್ಕೆ ಯಾಕೆ ಅವಾಗ ಇಷ್ಟಂದ್ರಂತವರು, ನೀವು ಎಷ್ಟು ಸುಖ ಪಡಬೇಕು, ಎಷ್ಟು ಹೆಚ್ಚು ಸುಖ ಪಡಬೇಕು ಅಂತ ನೋಡ್ತಾ ಇದ್ದೀರಾ? ಯಾವುದು ಶರೀರಕ್ಕೆ ಸುಖ ಕೊಟ್ಟು ಎಷ್ಟು ಸುಖ ಪಡಬೇಕು ಅಂತ ನೋಡ್ತಾ ಇದ್ದೀರಾ? ನಾನು ದೇವರ ಸ್ಮರಣೆ ಹೆಚ್ಚು ಎಷ್ಟು ಮಾಡಿ ಸುಖ ಪಡಬೇಕು ಅಂತ ನಾನು ನೋಡ್ತಾ ಇದ್ದೇನೆ. ನಿಮ್ಮ ನೋಟ ನನ್ನ ನೋಟ ವ್ಯತ್ಯಾಸ, ನನಗೆ ಗೋಣಿ ಚೀಲ ಸಾಕು, ನನ್ನ ಸ್ವಾಮಿ ಚಿಂತನೆಯಿಂದ ಬರುವ ಸುಖ ಬೇಕು, ನಿಮ್ಗೆ ಅದಿಲ್ಲ, ಬರೇ ಈ ಹಾಸಿನ ಮೇಲೆ ಬರುವ ಸುಖ ಮಾತ್ರ ಪಡಿತಾ ಇದ್ದೀರಿ, ನಿಮಗೂ ನನಗೂ ವ್ಯತ್ಯಾಸ ಇದೆ, ಬನ್ನಿ ಈಚೆ ಅಂತ ಕರ್ಕೊಂಡು ಹೋದ್ರಂತೆ. ಹಾಗೆ ಕರುಣಾಕರನಾದ ವಿಜಯ ವಿಠಲ ರೇಯನ ಸ್ಮರಿಸುವರು. ಎಲ್ಲಿ ಅಂದ್ರೆ ದೇವರನ್ನೇ ಸ್ಮರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ನಾವಂದ್ಕೊಳ್ಳೋದು ಎಲ್ಲಿಗೂ ಹೋಗದೆ ಒಂದೇ ಕಡೆ ಕೂತು ರಾಮ್ 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 ಇಲ್ಲ, ತಮ್ಮ ಮನಸ್ಸು ಹೋದ ಕಡೆಗೆ, ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಎಲ್ಲಿ ಬೇಕಾದ್ರೆ ಹೋಗು, ದೇವರನ್ನ ಬಿಟ್ಟು ಹೋಗ್ತೀಯಾ ಹೋಗು, ಅಲ್ಲೇ ದೇವರನ್ನ ನೋಡ್ತೀನಿ ಅಂತ ಹೋಗ್ತಾರೆ. ಅದೆಂಥ ಇದು, ತಮ್ಮ ಮನಸ್ಸು ಹೋದ ಕಡೆಗೆ ಕರುಣಾಕರನಾದ ವಿಜಯ ವಿಠಲರೇಯನ ಸ್ಮರಿಸುವರು. ಇಷ್ಟು ಜೀವನದಲ್ಲಿ ಭಗವಂತನ ನೆನೆಯಬೇಕಾದ ಉಪಾಯಗಳನ್ನು ಹೇಳಿಕೊಡುವ ಗುರುಗಳು ಯಾರು ಸಿಗ್ತಾರೆ? ವಿಜಯದಾಸರು ಮಹಾನುಭಾವರು ಕನ್ನಡದಲ್ಲಿ ಸುಲಭವಾಗಿ ಅನುಭವದ ನುಡಿಗಳನ್ನು ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಬರುತ್ತೆ, ಅನುಭವದ ನುಡಿ ಸೇರಿಸಲ್ಲ, ಗುರುಗಳಿಂದ ಬರಲಿ ಅಂತ ಬಚ್ಚಿಟ್ಟಿರ್ತಾರೆ. ಆದರೆ ವಿಜಯದಾಸರು ಏನು ಮಾಡಿದ್ರು, ಇವರಿಗಿನ್ನ ಯಾವಾಗ ಸಿಗ್ಬೇಕು, ಯಾವಾಗ ಉದ್ಧಾರ ಆಗಬೇಕು, ಶಾಸ್ತ್ರದ ಕಡೆಗೆ ಯಾರೂ ಹೋಗ್ತಾ ಇಲ್ಲ, ಬಹಳ ಕಬ್ಬಿಣದ ಕಡೆಯಾಗಿದೆ, ಅನುಭವದ ಮಾತು ಯಾರು ಹೇಳಬೇಕು ಅಂತ ಚೂರು ಹೆಜ್ಜೆ ಮುಂದಾಕಿ ಆ ಅನುಭವದ ಮಾತನ್ನೂ ಗ್ರಂಥದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಎಂಥ ಕರುಣ ಮಾಡಿದ್ದಾರೆ ಮಹಾನುಭಾವರು, ಅವರ ಪಾದಕ್ಕೆ ಅವರಿದ್ದ ದಿಕ್ಕಿಗೆ ಸಾಷ್ಟಾಂಗ ನಮಸ್ಕಾರ ಎಷ್ಟು ಸಲ ಮಾಡಿದರೂ ನಮ್ಮ ಋಣ ತೀರಲ್ಲ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.